ನೋಡಿ, ಎಲ್ಲೋ 4 ದಿವಸ ಮನೆ ಊಟ ಮಾಡಿ ಬಂದ್ರೆ ಏನಾದ್ರು ಕೊಟ್ಟು ಹೋಗ್ತಾರೆ ಪಾಪ ಮಕ್ಳ ಕೈಲಿ ಇಟ್ಟೋಗೋ ಅಭ್ಯಾಸ. ಇಂದ್ರೆ ಈಗಿಲ್ಲ ಬಿಡಿ, ಅಲ್ಲ ಹೋಟ್ಲಿಗೆ ಹೋಗ್ಬಿಡ್ತಾರೆ, ಅದ್ರ ಯೋಚನೆ ಇಲ್ಲ. ಹಿಂದೆಲ್ಲ ಆ ರೀತಿ ಇದ್ದಾಗ ಹೋಗ್ಬೇಕು, ಏನಾದ್ರು ಕೊಟ್ಟು ಹೋಗೋದು ಪದ್ಧತಿ ಅದು. ದುಡ್ಡು ಕೊಟ್ರೆ ವಿಶ್ವಾಸ ಅಲ್ಲ, ಬೇರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಕೊಟ್ರೆ ಇದಾಗೋದಿಲ್ಲ. ಅದ್ರ ಮಕ್ಕಳ ಕೈಲಿ ಇಟ್ಟೋಗೋ ಸಾಮಾನ್ಯವಾದ ಪದ್ಧತಿ ಇತ್ತು ಹಿಂದಿನ ಕಾಲಕ್ಕೆ. ಅಂದ್ರೆ ದೊಡ್ಡವರು ತಾವೇನ್ ಪ್ರಯೋಜನ ತಗೊಂಡಿರ್ತಾರೆ ಹಾಗೆ ಹೋಗೋದಿಲ್ಲ, ಏನಾದ್ರು ಕೊಟ್ಟೆ ಹೋಗ್ತಾರೆ. ಆ ರಾಜ ಕೇಳಲಿಲ್ಲ, ಏನಾದ್ರು ಕೊಟ್ಟೋಗಿ ಅಂತ ಕೇಳಲಿಲ್ಲ, ಇವ್ರು ನಾವೇ ಕೊಡ್ತೀವಿ ಅಂತ ಹೇಳಿದ್ರು. ಅದು ಜಾಣತನ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ನೀವು ಮಾಡೋದನ್ನು ಮಾಡಿ. ಅವ್ರ ಸೈಕಾಲಜಿ ಏನು ಗೊತ್ತಾ, ನಾ ರಾಯರ ಹತ್ರ ಸೇವೆ ಮಾಡಿ ಜ್ಞಾಪಿಸಿರ್ತೇವೆ ಮಧ್ಯೆ ಮಧ್ಯೆ, ರಾಯರೇ ನೆನಪಿರಲಿ ಮತ್ತೆ ಮರ್ತು ಬಿಟ್ರೆ ಕಷ್ಟ, ನಮಗೆ ಟ್ರಾನ್ಸ್ಫರ್ ಆಗಬೇಕು ಕೊಡಬೇಕು ಜ್ಞಾನ ಇರಲಿ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಇದನ್ನ. ಏನು ಕೇಳಿ ಅವರಾಗಿ ಕೊಡ್ತಾರೆ ಅಂತ ಹೇಳ್ತಾರೆ. ಸುಮ್ಮನೆ ರಾಯರ ಸ್ತೋತ್ರ ಹೇಳಿ ಅನುಗ್ರಹ ಮಾಡೇ ಮಾಡ್ತಾರೆ, ಫಲ ಕೇಳಕ್ ಹೋಗಬೇಡಿ, ಅದು ನಿಜವಾದ ಸಿದ್ಧಿ. ಅಂದ್ರ ಇವತ್ತು ಫಲ ಕೇಳಿದ್ರೆ ವರ್ಷ ಚಿಕ್ಕವನಾಗ್ತಾನೆ, ಫಲ ಕೇಳಿದ ಹೊರ ದೊಡ್ಡವನಾಗ್ತಾನೆ. ಆ ರಾಜ ಫಲ ಕೇಳಲಿಲ್ಲ, ಅದಕ್ಕೆ ವಿಚಿತ್ರವಾದ ಫಲ ಕೊಡ್ತಾರವ್ರು. ರಾಜ ಬಾ ಇಲ್ಲಿ, ನಾವು ಸ್ವರ್ಗ ವಾಪಸ್ ಹೋಗ್ತಾ ಇದ್ದೇವೆ, ನೀ ಇಷ್ಟು ದಿವಸ ಇರ್ಲಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀಯಾ, ಏನಾರ ಕೇಳು. ಆಗ ರಾಜ ಕೇಳುತ್ತಾನೆ, ದೊಡ್ಡವರು ಅವರಾಗಿ ಕೇಳಿದ್ಮೇಲೆ ಯೋಚನೆ ಇಲ್ಲ, ಅವರಾಗಿ ಕೇಳಿರೋದ್ರಿಂದ ಸ್ವಾಮಿ ದಯವಿಟ್ಟು ನನಗೇನು ಪ್ರತಿಫಲ ಏನು ಬೇಕಿಲ್ಲ, ಆ ತಾವು ಕೊಡೋದಾದ್ರೆ ಬೇಡ ಅಂತ ಹೇಳಷ್ಟು ನನಗೆ ಇದಿಲ್ಲ, ದಯವಿಟ್ಟು ಅನುಗ್ರಹ ಮಾಡಬೇಕು, ನನಗೆ ಸಂತತಿ ಇಲ್ಲ, ನಾನು ಒಳ್ಳೆಯ ಮಗನಾಗಬೇಕು ಅಂತ ಕೇಳಿದೆ. ಒಳ್ಳೆ ಸಂತತಿ ಹುಟ್ಟಬೇಕು ನಾನು ಹೇಳಿದ ತಕ್ಷಣ ತಥಾಸ್ತು ಅಂತ ಹೇಳುತ್ತೆ, ತಥಾಸ್ತು. ಆಗ ನಾರದರು ಒಂದು ಮಾತು ಹೇಳ್ತಾರೆ ತಕ್ಷಣ, ಇಬ್ಬರು ಕೂಡ ಒಳ್ಳೆ ಮಗ ಹುಡ್ತಾನೆ, ಒಳ್ಳೆ ಗುಣವಂತ ಹುಡ್ತಾನೆ, ಬಹಳಷ್ಟು ಐಶ್ವರ್ಯ ಯೋಗಿಯಾದ ಮಗ ಹುಡ್ತಾನೆ, ಆದರೆ ಆಯುಷ್ಮಾನ್ ನಭವತಿ, ಅವನಿಗೆ ಆಯುಷ್ಯ ಇರೋದಿಲ್ಲ ಅಂತ ಹೇಳಿಬಿಟ್ರು, ಚಿಕ್ಕಿಂದಲೇ ಸತ್ತು ಹೋಗ್ಬಿಡ್ತಾನೆ ಅಂತ ಹೇಳ್ತಾರೆ. ಆಗ ರಾಜ ಹೇಳ್ತಾರೆ, ಸೊ ಇದೆಂತ ವರ ಇದು ಒಂದು ಹಾಗಿದ್ರೆ ನಾನು ವರ ಕೊಡಬೇಕು ಅಂತ ಕೇಳಿ ದುಃಖ ಕೊಟ್ಟಾಗಾಯ್ತಷ್ಟೇ ಇದೆ, ನನಗೆ ಅದು ಬೇಡ, ಅವನು ಚಿರಾಯು ಆಗಬೇಕು, ಅವನು ತುಂಬಾ ವರ್ಷಗಳ ಬದುಕಬೇಕು ಅಂತ ಅವನು ಕೊಡಿ ಅಂದ್ರೆ, ನೋಡು ರಾಜ ನಿನಗೂ ಒಂದು ಯೋಗ ಇದೆ, ಅವನಿಗೂ ಯೋಗ ಇದೆ, ದುಃಖ ಬರೋ ಯೋಗ ಇಬ್ಬರಿಗೂ ಇದೆ, ಆದ್ರಿಂದ ಕುಟ್ಟೋದು ಅವನು ಸಾಯೋದು ನಿಶ್ಚಿತ, ಆದ್ರೆ ಸತ್ತ ನಮ್ಮನ್ನು ಜ್ಞಾಪಕ ಮಾಡ್ಕೊಂಡು ಬಾಂಡು ಅಂತ ಹೇಳಿ ನಮ್ಮ ಮತ್ತೆ ಜ್ಞಾಪಕ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಅಡ್ವಾನ್ಸ್ ಮದ್ದೆ, ಅವ್ರಿಗೆ ಅಕಸ್ಮಾತ್ ಸುಮ್ಮನೆ ವರ ಕೊಟ್ಟರು ಮುಗಿದೋಗ್ತಿತ್ತು, ಮಗ ಆಗ್ಲೇ ಹೋಗಿ ಸತ್ತೋಗ್ಲಿ ಮೊದಲೇ ಹೇಳ್ಬೇಕಾಗಿತ್ತು ಅವರು ಅಂದ್ರೆ ಈಗ ಜ್ಞಾಪಕ ಬರಲಿ ಅಂತ ಹೇಳಿಬಿಟ್ಟು ಮೊದಲೇ ಸಾಯ್ತಾನೆ ಅಂತ ಹೇಳಿದ್ದಕ್ಕೆ ಅವ್ರು ಏನ್ ಮಾಡಿದ್ರು, ಸ್ವಾಮಿ ಅಂತ ಮಗ ಬೇಡ, ನನ್ನ ಮಗ ಬದುಕ ಮಗ ಬೇಕು ಅಂದಾಗ ನಮಗೆ ಜ್ಞಾಪಕ ಮಾಡ್ಕೊ ಅಂತ ಹೇಳ್ತಾರೆ. ಅವ್ರಿಗೇನಾದ್ರು ಉದ್ದಾರ ಮಾಡೋ ಉದ್ದೇಶ ಇಲ್ಲದೆ ಹೋಗಿದ್ರೆ ಬರೀ ಮಗು ಹುಟ್ಲಿ ಅಂತ ಹೋಗಿದ್ರೆ ಹುಡುತಿತ್ತು ಬೇಗ ಸಾಯ್ತಿತ್ತು, ವರ ಕೊಟ್ಟಾಗೂ ಆಯ್ತು, ಇವರು ಕಿತ್ಕೊಂಡಾಗಾಯ್ತು, ಜೊತೆಗೆ ಯಾರೋ ದಾರ ಮಾಡ್ತಿದ್ದಂತ ಒಬ್ಬ ಏನು ಯಾರು ಕರೆಯೋದು, ಹುಚ್ಚಾಬಟ್ಟೆ ದಾನ ಮಾಡು, ಬೆಳಗ್ಗಿಂದ ಅವರು ಉಚಾರ ಮಾಡಿದ್ದು ಮಾಡಿದ್ದೇನೆ, ಏನು ಬೆಳ್ಳಿ ತಟ್ಟೆ ಗಿಳ್ಳಿ ತಟ್ಟೆ ಭಯಂಕರ ದಾನ ಅಂತೂ ಸುರಿಮಳೆ ಅವನಿಗೆಲ್ಲ ಕೊಟ್ಟು ಬಿಡೋದು, ಸಾಯಂಕಾಲ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳೋದು, ಮತ್ತೆ ಸಾಯಂಕಾಲ ಹಾಗೆ ಹೋಗಬೇಡಿ, ಸಾಯಂಕಾಲ ಊಟ ಮಾಡ್ಕೊಂಡು ಹೋಗಿ, ಊಟ ಮಾಡದೆ ನೀವು ಹೋಗ್ರಿ ಅಂತ ಕಳಿಸಿ ಬಿಡೋದು, ಹೋದ ತಕ್ಷಣ ನನ್ನ ಭಟ್ರಿಗೆ ಹೇಳೋದು ಧಾರವಾಡ ಎಲ್ಲ ವಾಪಸ್ ತರೋದು, ಅದೆಲ್ಲ ಹೊರದು ಬಿಡೋದು ಅವರನ್ನ, ಅವನ ಹತ್ತಿರ ಅದ್ರ ಕಿತ್ಕೊಂಡು ಬಂದ್ಬಿಡೋದು ಜೊತೆಗೆ. ಅವನಿಗೊಂದು ಪಾಪ, ಎಷ್ಟೊಂದು ಕೊಟ್ಟ ಬರಾ ಮನುಷ್ಯ ಪಾಪ, ಯಾರೋ ಬಂದು ಕದ್ದು ಬಿಟ್ರು ಅಷ್ಟೇ, ಅವನೇ ಕದ್ದ ಅಂತ ಗೊತ್ತಿಲ್ಲ ಅವನಿಗೆ, ದಾನ ಮಾಡದೆ ಮಾಡೋದು ಕೊಟ್ಟಾಗ ಮಾಡೋದು, ಇದು ವಿಚಿತ್ರ ದಾನ ಮಾಡೋ ಜನ ಇರ್ತಾರೆ, ಜನ ಅದು ದಾನ ಅಂತ ಕರೆಯೋದಿಲ್ಲ ಅದನ್ನ, ಅದು ಕೊಟ್ಟ ಉಳಿಬೇಕು ಅವರಿಗೆ, ಅದಕ್ಕೆ ಹೇಳ್ತಾರ ಅವ್ರು ಬರೀ ಹೋದ ಸಾಯ ವಿಚಾರ ಯಾತಕ್ಕೆ ಹೇಳಿದ್ರು ಅಂದ್ರೆ ಬದುಕಲಿ ಅಂತ ಅವನು ಕೇಳಬೇಕು, ನಾವು ಅನುಗ್ರಹ ಮಾಡಬೇಕಾಗ. ಆಗ ಹೇಳಿದ ಕಲ್ಯಾಣ ಜ್ಞಾಪಕ ಮಾಡ್ಕೋ, ನಾವು ಬರ್ತೇವೆ. ತಕ್ಷಣ ಭಾರಿ ಸಂತೋಷವಾಯ್ತು, ಜ್ಞಾನಿಗಳ ಮಾತು ಸತ್ಯವಾಗಲೇಬೇಕು, ಅದಕ್ಕೊಂದು ಬೇರೆ ದಾರಿನೇ ಇಲ್ಲ, ಸಾಕ್ಷಿ ಹಯಾಶ್ಯೋತ್ರಹಿ ಅಂತ ಹೇಳಿದರಲ್ಲ, ಎಲ್ಲ ಜ್ಞಾನಿಗಳ ಮಾತು ಅನ್ವಯಿಸ್ತಕ್ಕಂಥ ಮಾತದು. ಅದರಂತೇನೆ ಮಗು ಹುಟ್ಟೇ ಬಿಡ್ತು, ಭಾರಿ ಲಕ್ಷಣವಂತ ಮಗು ಹೌದು, ಹೆಸರಿಡು ಸುವರ್ಣಷ್ಟೀವಿ ಅಂತ ಹೇಳಿ ಅವ್ರು ನಾರದ್ರೆ ಹೆಸರಿಡ್ಬಿಟ್ಟಿದ್ರು, ಈ ಹೆಸರಿಡು ಅಂತ ಹೇಳಿದ್ರಂತೆ, ಸುವರ್ಣಷ್ಟೀವಿ ಕನಕಷ್ಟೀವಿ ಅಂತ ಸ್ವರ್ಣಷ್ಟೀವಿ ಅಂತ ಅವನ ಹೆಸರು. ಸ್ವರ್ಣಷ್ಟೀವಿ ಅಂದ್ರೆ ಸ್ಟೀವರ ಅಂದ್ರೆ ಸೀನೋದು ಅಂತ ಅರ್ಥ, ಅವನು ಸೀನಿದ್ರೆ ಚಿನ್ನ ಬಿಡ್ತಿತ್ತಂತ ಪುಣ್ಯಾತ್ಮ, ಇವ ಸೀನ್ ಅಂತ ಹೇಳುವ ನಗಡಿ ಆದ್ರೆ ಅವ್ರಿಗೆ ಯಾರು ನಿಲ್ಲಿಸ್ಲಿಕ್ಕೆ ಹೋಗ್ತಿದ್ದಿಲ್ಲ, ಬಹುಶಃ ಚಿಂತ ಇರೋದ್ರೆ ಚಿನ್ನ ಬಿಡ್ತಿರೋದೇ ಕೆಲಸ. ಸುವರ್ಣಷ್ಟೀವಿ ಎಂತ ಹೆಸರಿದೆ ಎಂತ ವಿಚಿತ್ರ, ಅದು ಬರೀ ಹೆಸರಿಟ್ಟಿಲ್ಲ ಅದರಂತೆ ಆಗ್ತಿತ್ತು ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡಿಕೊಂಡು ಎಂತೆಂಥ ಕಥೆಗಳು ಮಹಾಭಾರತ ಕೊಡುತ್ತೆ, ಆ ಸೀನಿನಲ್ಲಿ ಅದು ಶಕ್ತಿ ಇತ್ತಂತೆ. ಜ್ಞಾನಿಗಳಿಗೆ ಏನು ರಾಯರ ಮೃತ್ತಿಕೆ ಎಂತೆಂಥ ಕೆಲಸ ಮಾಡಿ ಯೋಚನೆ ಮಾಡಿ, ಅದು ಶೌಚದ ಮೃತ್ತಿಕೆ ಅವರು ಕೊಟ್ಟಿದ್ದು. ಯಾರೋ ಶಿಷ್ಯ ಕೇಳಿದ ನಾನು ಮದುವೆ ಆಗಬೇಕು ಗುರುಗಳೇ ಅಂತ ಕೇಳಿದರೆ ಕೈಲಿ ಕೈತೋಗಳು ಬಂದು ಹಿಡ್ಕೊಂಡಿದ್ರು ಅಷ್ಟೇ, ಕೈ ತೊಳಿಬೇಕು ಅಂತೇಳಿ ಅದನ್ನು ಕೈಲಿ ಹಾಕಿದ್ರು. ಅವರು ತಮ್ಮ ಬಗ್ಗೆ ಎಷ್ಟು ಸಿದ್ಧಿ ಗೊತ್ತಿದೆ ರಾಯರಿಗೆ, ಇವನಿಗೆ ಮಣ್ಣು ಕೊಟ್ಟರೆ ಉದ್ದಾರ ಆಗ್ತಾನೆ ಅಂತ ಗೊತ್ತು ಅವರಿಗೆ. ಕೆಲವರು ಮಣ್ಣೆ ಕೊಡೋರು ಇರ್ತಾರೆ, ಅದಲ್ಲ ಮತ್ತೆ ಏನು ಕೊಟ್ಟರು ಮಣ್ಣು ಅಂತಾರಲ್ಲ ಹಾಗಲ್ಲ, ಅವ್ರು ಕೊಟ್ಟ ಮಣ್ಣು ಚಿನ್ನಕ್ಕಿಂತ ಬೆಲೆ ಬಾಳಬೇಕು. ಅವನು ಭಾರಿ ಗುರು ಬರ್ತಾ ತಗೊಂಡು ಹೋದ, ಮುಂದಿನ ಕತೆ ಗೊತ್ತೇ ಗೊತ್ತು. ಬರೀ ಮದುವೆ ಆಗಲಿಲ್ಲ ಅವನಿಗೆ, ಯಾರೋ ಜಮೀನ್ದಾರನ ಮಗಳು ಕೋಟ್ಯಧೀಶ ಆಗಿಬಿಟ್ಟ, ಅಂತ ಮದುವೆ ಆಯ್ತು ಮಣ್ಣು ಕೊಟ್ಟಿದ್ದಕ್ಕೆ. ಈ ನಮ್ಗೆ ಅರ್ಥ ಆಗುತ್ತೆ, ಅವ್ರು ಮುಟ್ಟಿದ ಮಣ್ಣಿಗೆ ಆ ಶಕ್ತಿ ಇತ್ತು, ಈತನ ಮೂಗಿನಿಂದ ಸೀನು ಬಂದ್ರೆ ಸುವರ್ಣ ಬರ್ತಿತ್ತಂತೆ. ನಮಗೆ ಅರ್ಥ ಮಾಡ್ಕೋಬೇಕೀಗ, ಇವನೊಬ್ಬ ಜೀವೋತ್ತಮನಲ್ಲ ಸರ್ವೋತ್ತಮನಲ್ಲ, ನಾರದ ವರದಿಂದ ಹುಟ್ಟಿದವನು, ಇವನು ಸೀನಿದ್ರೇನೆ ಮುಂದೆಲ್ಲ ಕೊಳಕು ಬರದೆ ಚಿನ್ನ ಬರಬೇಕಾದ್ರೆ ಇನ್ನು ಕೃಷ್ಣ ಹೇಗಿದ್ದಿರಬಹುದು ಲೆಕ್ಕ ಹಾಕಿ, ಭಗವಂತ ಹೇಗಿರಬಹುದು? ಆನ ಅಪಾದ ಆನಂದ, ಆನಖ ಆನಂದ, ಆ ಜಾನು ಆನಂದ, ಆ ಜಂಘೆ ಆನಂದ. ಪುರಂದರದಾಸರು ಬರೀತಾರೆ ಆನಂದಮಯ ಪರಮಾತ್ಮ, ಅವನಲ್ಲಿ ತೆಗೆದಾಗ್ತಕ್ಕಂಥ ಪದಾರ್ಥ ಯಾವುದೂ ಇಲ್ಲ. ಆನಂದ ಆದ್ರೆ 100% ಆನಂದ. ಆತನ ನಖಗಳು ಆನಂದಮಯ, ಆತನ ರೂಪಗಳು ಆನಂದಮಯ. ಕೃಷ್ಣಕೇಶ ಶುಕ್ಲಕೇಶ ಕೇಳಿದ್ದೇವಲ್ಲ, ಪರಿಪೂರ್ಣ ರೂಪಗಳು. ಅದು ಇವನ ಕಥೆ ಕೇಳ್ತಾ ಕೇಳ್ತಾ ಭಗವಂತನ ಸ್ವರೂಪ ನಮಗೆ ಅರ್ಥವಾಗುತ್ತೆ ಅಂತ ಅದ್ಭುತವಾದಂತಹ ಅನುಗ್ರಹ ಮಾಡಿ ಅವ್ರು ಹೊರಟರು. 4-5 ವರ್ಷ ಆಯ್ತು ಹುಡುಗನಿಗೆ. ಯಾವನು ಯಾವಾಗಲೂ ಚಿನ್ನ ಬಿಡದನ್ನು ಕಾಯ್ತಾ ಇದ್ರು ಪಾಪ. ಎಷ್ಟೋ ಸಾಲಿಗ್ರಾಮಲ್ಲಿ ಚಿನ್ನ ಬರುತ್ತೆ, ಅನೇಕರಿಗೆ ಗೊತ್ತಿಲ್ಲ. ಸಾಲಿಗ್ರಾಮದಲ್ಲೇ ಚಿನ್ನ ಇರುತ್ತೆ, ಸಾಲಿಗ್ರಾಮದಲ್ಲಿ ಬೆಳ್ಳಿ ಇರುತ್ತೆ. ಸಾಲಿಗ್ರಾಮ ಏನಿದೆ ಅಂತ ಕೇಳೋರಿಗೆ ಅಂತ ಕಣ್ಣಾರಿ ನೋಡಿರಬಹುದು ಎಷ್ಟೋ ಜನಗಳು. ಬೆಳ್ಳಿ ಅದರಲ್ಲೇ ಅಟ್ಯಾಚ್ ಆಗಿರುತ್ತೆ ಸಾಲಿಗ್ರಾಮದೊಳಗೆ, ಅದಷ್ಟು ಚಿನ್ನ ಅದರಲ್ಲೇ ಅಟ್ಯಾಚ್ ಆಗಿರುತ್ತೆ. ಚಿನ್ನದ ಓರಿದ್ದಾಗಿರುತ್ತೆ ಸಾಲಿಗ್ರಾಮಗಳು. ಇವತ್ತು ಸಾರಿಗೆ ಸಾರಿಗ್ರಾಮಗಳು ಗೊತ್ತೇ ಇಲ್ಲ, ಅದರಿಂದ ಎಲ್ಲ ಮಾರಿ ಹಾಕಿಬಿಟ್ಟಿದ್ದಾರೆ, ಕೊಟ್ಬಿಟ್ಟಿದ್ದಾರೆ ಅಷ್ಟೇನೆ. ಅದು ಇಟ್ಕೊಂಡು ನೋಡಿ ಗೊತ್ತಾಗುತ್ತೆ. ಇನ್ನು ಕೆಲವು ಸಾಲಿಗ್ರಾಮ ನೋಡಿ ಬರೀ ಸಾಲಿಗ್ರಾಮ ಅಷ್ಟೇ. ಕೆಲವು ಸಾಲಿಗ್ರಾಮ ಇಟ್ಕೊಂಡು ನಿಯಮ ಏನು ಗೊತ್ತೇನು, ದಿವಸಕ್ಕೆ ಅಷ್ಟು ದುಡ್ಡು ಬರಲೇಬೇಕಂತೇಳಿ. ಕೆಲವು ವ್ಯಾಪಾರದಲ್ಲಿ ಇವತ್ತು ಇಷ್ಟು ವ್ಯಾಪಾರ ಆಗುತ್ತೆ ಲೆಕ್ಕ ಹಾಕ್ತಾರೆ, ಟರ್ನ್ ಓವರ್ ಇಷ್ಟು ಆಗಬೇಕು ಅಂತ ಹೇಳ್ತಾರಲ್ಲ, ಆ ಸಾಲಿಗ್ರಾಮ ಮನೆಯಲ್ಲಿದ್ರೆ ಅವತ್ತು ಸಾಯಂಕಾಲ ಅಷ್ಟು ದುಡ್ಡು ಬರಲೇಬೇಕು ಗ್ಯಾರಂಟಿ. ಅಂತಂತ ಸಿದ್ಧಿ ಸಾಲಿಗ್ರಾಮ ಇತ್ತು. ಜನಕ್ಕೆ ಅದು ಯಾವುದೂ ಗೊತ್ತಿಲ್ಲ. ದೇವರು ಪೂಜೆ ಮಾಡಿದರೆ, ಮಂತ್ರ ಹೇಳಿದರೆ ಇಷ್ಟಾಗಲೇಬೇಕು ಅಂತಕ್ಕಂಥ ಮಾತುಗಳಿದೆ. ಇದು ಮೊದಲೇ ಹೇಳಿದ್ದೇನೆ, ಹೊಸ ಪ್ರಪಂಚ ಇದು. ಇವತ್ತು ಈ ಕಂಪ್ಯೂಟರ್ ಪ್ರಪಂಚ ಹಳ್ಳಿಗನಿಗೆ ಅರ್ಥ ಆಗೋದಿಲ್ಲ, ಹೊಸ ಪ್ರಪಂಚ ಅದು. ಒಂದು ನೋಡ್ತಾರೆ ಮನೆ ಕೂತು ನೋಡಿದ್ರೆ ಎಲ್ಲ ಇಡೀ ಜಗತ್ತಿನ ತುಂಬಾ ಏನ್ ಬೇಕು ಎಲ್ಲ ತಗೋತಾ ಹೋಗ್ತಾನೋ. ಈ ಹಳ್ಳಿಗಿನ ತಲೆ ಕೆಳಗಾರ ಅರ್ಥ ಆಗೋದಿಲ್ಲ. ನಾವು ಋಷಿಗಳ ಮುಂದೆ ಹೆಬ್ಬೆಟ್ಟೋದವರಿದ್ದ ಲೆಕ್ಕ, ಅವ್ರ ಸಿದ್ಧಿ ನಮಗೇನು ಅರ್ಥನೇ ಆಗೋದಿಲ್ಲ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯೇಶ. ಅಗಮ್ಯ ಮಹಿಮರು ಅಂದ್ರೆ ಜಸ್ಟ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ದರ್ ಗ್ರೇಟ್ನೆಸ್ ಅಂತ ಅರ್ಥ. ನಮಗೆ ಮಾಡಕ್ ಬರೋದಿಲ್ಲ, ಅಲ್ಲ ಅರ್ಥನೆ ಮಾಡ್ಕೊಳಕ್ ಬರೋದಿಲ್ಲ, ಅಷ್ಟು ದೊಡ್ಡವರಿದ್ದಾರೆ ಅವರೆಲ್ಲ ಕೂಡ. ದೇವರ ಒಂದು ವೈಭವ ಅಂದ್ರೆ ಹಾಗೆ, ಜ್ಞಾನಿಗಳ ಮೂಲಕ ಹೀಗೆ ಮಾಡಿಸ್ತಾನಂತೆ. 4-5 ವರ್ಷ ಭಾರಿ ಚೆನ್ನಾಗಿ ಲಕ್ಷಣವಾಗಿಯೂ ಇದ್ದ, ಈ ರೀತಿಯಾಗಿತ್ತು. ಮೊದಲು ಸಾಮಾನ್ಯ ಬೆಲೆ ಇದ್ರೇ ಚೆನ್ನಾಗಿ ನೋಡ್ಕೋತಾರೆ. ಇವರಂತೂ ಇಷ್ಟು ಬೆಲೆ ಬಾಳೋ ವ್ಯಕ್ತಿ ಆದ್ರಿಂದ ಭಾರಿ ಚೆನ್ನಾಗೇ ನೋಡ್ಕೊಂಡ್ರು. ಮತ್ತೆ ಅವ್ರು ಹೇಳಿದ್ರು, ಆಗಲಿ ಚಿಕ್ಕ ವಯಸ್ಸಿನಲ್ಲಿ ಸಾಯ್ತಾನೆ ಅಂತ ಬೇರೆ ಹೇಳಿದ್ರು. ಒಳ್ಳೆ ಕಾವಲುಗಾರನೇ ಹಾಕಿಬಿಟ್ಟಿದ್ದ, ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದ. ಮನುಷ್ಯ ಎಷ್ಟು ಮಾಡಿದ್ರು ಕೂಡ ದೇವರ ಸಂಕಲ್ಪದ ಏನು ಮಾಡೋಕ್ಕಾಗೋದೇ ಇಲ್ಲ. ಯಾವುದೋ ಒಂದು ದಿವಸ ಪರ್ಟಿಕ್ಯುಲರ್ ಮೊಮೆಂಟ್ ಬಂತ, ಆ ಕಾಲಕ್ಕೇನೆ ಎಲ್ಲ ಕಾವಲುಗಾರೆಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ಈ ಕಡೆ ಇಂದ್ರ ದೇವರ ಮೇಲೆ ಯೋಚನೆ ಮಾಡ್ತಾ ಇದ್ದಾರೆ. ಇಂದ್ರದೇವರು ಯೋಚನೆ ಮಾಡಿದ್ರಂತೆ, ಇವನು ಎಂತೋ ಇವನು ನಿತ್ಯ ಸೀನ್ತಾ ಇದ್ರೆ ಎಷ್ಟು ಚಿನ್ನ ಬರುತ್ತೆ, ನಾಳೆ ನಮ್ಮ ಇಂದ್ರ ಪದವಿಗೆ ಕೈ ಹಾಕಿದ್ರು ಕೈ ಹಾಕಬಹುದು ಅನ್ಕೊಂಡ್ರಂತವ್ರು. ಅದು ನಟನೆ ಅಷ್ಟೇನೆ. ಇಂದ್ರದೇವರು ಬಾಬೇಕಾದ್ರೆ ಶತಕೃತ್ವ ಆಗಲೇಬೇಕು ಅವರು. ಆ ಲೋಕದಲ್ಲಿ ಇಂದ್ರದೇವ ಭಯಪಟ್ಟ ಮಾಡಿದ್ರಂತೆ. ಮಾಡಿಬಿಟ್ಟು ಅವನು ಮುಂದೆ ಭಾರಿ ಬೆಳೆದು ಬಿಟ್ರೆ ಭಾರಿ ಅಪಾಯಕಾರಿ ಆಗ್ತಾನೆ ಅಂತ ಹೇಳಿಬಿಟ್ಟು ಅವನ ಸಂಹಾರ ಮಾಡಬೇಕಂತ ಅವರು ತೀರ್ಮಾನ ಮಾಡಿದಂತೆ. ಅವನು ಕೊಂದು ಹಾಕಿ ಬಿಡಬೇಕು ತೀರ್ಮಾನ ಮಾಡಿ ತಮ್ಮ ವಜ್ರಾಯುಧವನ್ನ ತಗೊಂಡ್ರಂತೆ. ತಗೊಂಡು ವಜ್ರಾಯುಧಕ್ಕೆ ಹೇಳಿದ್ರೆ, ಅಭಿಮಾನಿ ದೇವತೆಗೆ ಹೇಳಿದ್ರಂತೆ, ನೀನು ಹೋಗಿ ಅವನು ಕೊಂದು ಬಾ ಅಂತ ಕಳಿಸಿದ್ರೆ. ಆ ಹುಡುಗನ ಕೊಂದು ಬಾ, ಆ ಕ್ಷಣ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರೆ, ಗುಬ್ಬಿ ಮೇಲೆ ವಜ್ರಾಯುಧ, ಚಿಕ್ಕ ಮಗುವ ಮೇಲೆ ಪಾಪ. ಅದು ಬಂತು, ಒಂದು ಸಿಂಹದ ಆಕಾರ ತಗೊಂಡು ಕಾಯ್ತಾ ಇತ್ತಂತೆ. ಕಾಡಿನ ಕಡೆ ಬರಲಿ ಇವರು, ಅವಾಗ ಕೊಲ್ಲಬೇಕು ಅಂತೇಳಿ. ಅಷ್ಟು ಕಷ್ಟ ಅಂದ್ರೆ ಕಷ್ಟ. ಯಾರು ಧರ್ಮಿಷ್ಠರಾಗಿರ್ತಾರೆ ಅವ್ರನ್ನ ಕೊಲ್ಲೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಧರ್ಮ ಅವರನ್ನು ಕಾಪಾಡಿಬಿಡುತ್ತೆ. ಧರ್ಮೋ ರಕ್ಷತೆ ರಕ್ಷಿತ. ಇವತ್ತು ನೋಡಿ ಸಿನ್ಸಿಯರ್ ವರ್ಕ್ ಮಾಡ್ತಾನೆ, ಆ ಡಿಸ್ಮಿಸ್ ಮಾಡಕ್ ಆಗೋದಿಲ್ಲ, ಅವನನ್ನ ಟ್ರಾನ್ಸ್ಫರ್ ಮಾಡಕ್ ಆಗೋದಿಲ್ಲ ಅಂತ ಅವ್ರನ್ನ ಎಷ್ಟೋ ಸಲ. ಇವತ್ತು ಅನ್ಯಾಯ ನಡೀತಿದ ವಿಚಾರ ಬಿಟ್ಬಿಡಿ, ಸರಿಯಾದ ಯೋಗ್ಯತೆ ಇದ್ರೆ ಅವನ್ನ ಕಳ್ಕೊಳ್ಳೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಧರ್ಮಿಷ್ಠರಾಗಿದ್ರೆ ಅವರಿಗೆ ದುರಂತ ಮಾಡಲಿಕ್ಕೆ ದೇವತೆಗಳು ಎಂದೂ ಸಾಧ್ಯ ಇಲ್ಲ. ಅದು ಕಾಯ್ತಾ ಕೂತಿದ್ರಂತೆ, ವಜ್ರಾಯುಧಕ್ಕೆ ಹೊಡಿಲಕ್ಕಾಗ್ತಾ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡಾಗ, ಪವಿತ್ರವಾದ ಜೀವನ ಇದ್ರೆ, ಸತ್ಯಂವದ ಧರ್ಮಂಚರ ಅಂತ ನಾವು ಬದುಕಿದರೆ ನಮ್ಮ ಜೀವನಕ್ಕೆ ಎಷ್ಟು ಭದ್ರತೆಯನ್ನು ಭಗವಂತ ಕೊಡ್ತಾನೆ ಅಂತ ಹೇಳೋದಕ್ಕೆ, ವಜ್ರಾಯುಧಕ್ಕೆ 8 ದಿವಸ ಬೇಕಾಯ್ತು. ಕಾಯ್ತಾ ಇದೆ, ಕಾಯ್ತಾ ಇದೆ, ಕಾಯ್ತಾ ಇದೆ. ಅಂತೂ ಒಂದು ಕಾಲ ಬಂತು, ಕಾಲ ಕೂಡ್ಕೊಂಡು ಬಂತು. ಕಾವಲುಗಾರ ಯಾವುದೋ ಕೆಲಸಕ್ಕೆ ಮೈ ಮರೆತು ಬಿಟ್ಟರವರೆಲ್ಲ ಕೂಡ. ಆ ಕ್ಷಣಕ್ಕೆ ಜೊತೆಗೆ ಒಬ್ಬಳು ದಾದಿ ಮಾತ್ರ ಇದ್ದಾಳೆ. ಯಾವುದೋ ಒಂದು ಧಾತ್ರಿ ಹವನ ಅಂತ ಮಾಡ್ತಿರ್ತಾರಲ್ಲ, ಕಾಡಿನ ಕಡೆ ಹೋಗಿದ್ದಾರೆ. ಸುತ್ತಮುತ್ತ ಯಾರೂ ಇಲ್ಲೇ ಇಲ್ಲ. ಆಗ ಕಾಯ್ತಾ ಇತ್ತು ಸಿಂಹದ ರೂಪದಲ್ಲಿ ಬಂದು ಅವನ ಮೇಲೆ ಹಾರಿ ಕೊಂದು ಹೋಗಿಬಿಡ್ತಂತ ಕಡೆಗೆ. ಅಂತೂ ಕೊನೆಗೂ ಕೊಲ್ಲಕ್ಕೆ ಸಾಧ್ಯವಾಯಿತು, ಕೊಂದು ಹೊರಟೋಯ್ತು, ಮಾಯಾ ಹೋಗಿಬಿಡ್ತ ಕಡೆಗೆ. ರಾಜನ ಸುದ್ದಿ ಹೋಯ್ತು, ಗೋಳಾಡ್ತಾನೆ, ತುಂಬಾ ಸುಖ ಪಡ್ತಾನೆ. ಏನಾಯ್ತಲ್ಲ, ಎಷ್ಟು ಇಂಥ ಒಳ್ಳೆ ಮಗ ಹೋಗಿಬಿಟ್ನಲ್ಲ. ಎಷ್ಟೋ ಜನಕ್ಕೆ ಭಯಂಕರ ಕುರುಪಿ ಮಗ ಬೇಕಾಗಿವ್ರೆ, ದಡ್ಡ ಸಿಕ್ಕಾಮಣಿಯಾಗಿರಲಿ, ಆರೋಗ್ಯ ಸರಿ ಇಲ್ಲದೆ ಇರಲಿ, ಅಜಾತಕ್ಕೆ ಅವರು ಕುರುಡಾಗಿರಲಿ, ಕುಂಟಾಗಿರಲಿ, ಏನೇ ಆಗಿರಲಿ, ಒಂದು ಮಗುನ ಸಾಯಬೇಕು ಅಂತ ತಂದೆ ತಾಯಿ ಇಷ್ಟಪಡೋದಿಲ್ಲ. ಅಷ್ಟರ ಮಟ್ಟಿಗೆ ಸಾಮಾನ್ಯವಾದ ಪ್ರೀತಿ ಭಯವಂತ ಕ್ರಿಯೇಟ್ ಮಾಡಿಬಿಡ್ತಾನೆ. ನಾನೇ ಅಂತ ಕೇಸು ನೋಡಿದ್ದೇನೆ. ಹುಟ್ಟಿದ ಮಗು ಬಂದು ಏನಿಲ್ಲ, ಡಾಕ್ಟರ್ ಹೇಳ್ತಾರೆ ಬಹುಶಃ ಮಗು ಚಾನ್ಸಸ್ ಏನೇನೂ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇದೆ, ಎಲ್ಲಾ ಟೈಪ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಹುಟ್ಟಿದ ಮಗುವಿಗೇನೆ ಎಲ್ಲಾ ಪ್ರಾಬ್ಲಮ್ ಇದೆ, ಕಿಡ್ನಿ ಇಲ್ಲ, ಹಾರ್ಟ್ ಸರಿ ಇಲ್ಲ, ಏನು ಸರಿ ಇಲ್ಲ, ಬದುಕೋದಿಲ್ಲ ಅಂದ್ರೆ ಇವರಿಗೆ ಆಸೆ. ಬದುಕಷ್ಟು ಬದುಕಲಿ, ಏನಾಗ ಮಾಡಿ ಬದುಕಿಸಿ ಅದನ್ನ. ದಿವಸಕ್ಕೆ ಎಷ್ಟು ಖರ್ಚಾಗುತ್ತೆ ಬದುಕಿಸ್ಬೇಕಾರೆ ಮಾಡಕ್ ಹೊರಟ್ರೆ ದಿವಸಕ್ಕೆ 50-60 ಸಾವಿರದ ಆಗುತ್ತೆ ಅಂದ್ರೆ ಇನ್ನೂ ಬೇಕಾದ್ರಾಗ್ಲಿ ಬೇಕಾದ್ರೆ ಬದುಕಬೇಕದು. 10 ದಿವಸ ಬದುಕಿತ್ತು ಕೊನೆ ಹೋಯ್ತದ ಬರಲಿಲ್ಲ. 10 ದಿವಸಕ್ಕೆ ಎಷ್ಟು ಖರ್ಚು ಮಾಡಲಿಲ್ಲಕ್ಕ ಅವರು ಬದುಕಿಲ್ಲ ಅಷ್ಟೇ. ಬದುಕಿದ್ರು ಏನು ಕೆಲಸಕ್ಕೆ ಬರೋದಿಲ್ಲ ಮತ್ತೆ ಹೇಳಿದ್ರೆ ಬದುಕಿದ್ರೆ ಏನೇನು ಕೆಲಸಕ್ಕೆ ಬರೋದಿಲ್ಲ, ಕೋಮಾದಲ್ಲಿ ಅದೇ ಇರುತ್ತೆ ಅಷ್ಟೇ. ಇರಲಿ ಪರವಾಗಿಲ್ಲ, ನಮ್ಮ ಮಗು ಅಂತ ಆಯ್ತಲ್ಲ ನಮಗೆ. ಇಷ್ಟು ಮೋಹ ಇಟ್ಟಿರ್ತಾನೆ ದೇವರು. ಅಂತ ಹೊತ್ತಿನೊಳಗೆ ಚಿನ್ನದ ಸೀನ್ ಹಾಕ್ತಕ್ಕಂತ ಮನುಷ್ಯ ಸತ್ರೆ ಎಷ್ಟು ದುಃಖ ಇರಬಹುದು ಅವನಿಗೆ, ಭಾರಿ ಭಾರಿ ದುಃಖ ಪಡ್ತಾನೆ. ಆ ಹೊತ್ತಿಗೆ ಆಗ ಜ್ಞಾಪಕ ಆಯ್ತಂತೆ, ನಾರದ್ರ ಮಾತ್ರ ಜ್ಞಾಪಕ ಆಯ್ತು. ಇದಕ್ಕೆ ಯೋಗ ಇರಬೇಕು. ಎಷ್ಟೋ ಸರತ್ತೆ ಸಂಸ್ಕಾರ ಮೇಲೆ ಜ್ಞಾಪಕ ಇದೆ, ಏನ್ ಮಾಡಬೇಕು ಇದು ಎಷ್ಟೋ ಸಲ ಕತೆ ಮುಗಿದೋಗ್ತಿತ್ತು ಅಷ್ಟೊತ್ತಿಗೆ. ಅದಕ್ಕೆ ನಾವು ಓದೋದು ದೊಡ್ಡದಲ್ಲ, ಅದು ಜ್ಞಾಪಕಕ್ಕೆ ಬರಬೇಕು. ಇವತ್ತಿನ ಸರ್ವಮೂಲನೆ ಜ್ಞಾಪಕ ಇರೋದಿಲ್ಲ ನಮಗೆ, ಸರ್ವ ವಿಷ್ಣು ಸಹಸ್ರನಾಮ ಜ್ಞಾಪಕ ಬರೋದಿಲ್ಲ. ವಿಷ್ಣು ಸಹಸ್ರನಾಮ ಹೇಳ್ತಾ ಹೇಳ್ತಾ ಮತ್ತೆ ಅಯ್ಯೋ ಅಂತ ಕಿರಿಚಿ ಬಿಡ್ತಾನೆ. ಸರಿಯಲ್ಲ, ದೀಕ್ಷೆ ಶ್ರದ್ಧೆ ಇದ್ರೆ ಕೊಡ್ತಾನೆ ಪರಮಾತ್ಮ. ತಷ್ಟ ಜ್ಞಾಪಕ ಆಯ್ತು, ನಾರದರೇ ಅಂತ ಸ್ತೋತ್ರ ಮಾಡುತ್ತಾನೆ. ನಾರದರು ಬಂದ್ರಂತೆ, ತಷ್ಟ ಕಾಣಿಸ್ಕೊತಾರೆ. ಏನು ರಾಜ, ತಾವು ಹೇಳಿದಾಗ ಆಯ್ತು, ಮಗು ಸತ್ತು ಹೋಗಿಬಿಟ್ಟಿದೆ, ತಷ್ಟ ಬದುಕಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡಬೇಡ ಅಂತ ಹೇಳಿದವರೇನೆ ಆ ಮಂತ್ರಿ ಸಿಬಿಟ್ಟು ನೀರು ಪ್ರೋಕ್ಷಣೆ ಮಾಡ್ತಾರೆ. ತಷ್ಟ ಮಗು ಬದುಕಿತು ನೋಡಿ, ಸಿಂಹ ತಿಂದು ಹೋಗಿದೆ, ಗಮನಿಸ್ಬೇಕು ನಾವು. ಸಿಂಹ ತಿಂದಿದೆ, ತಷ್ಟ ಬದುಕಿತಂತೆ. ಇಷ್ಟು ಸಾಮರ್ಥ್ಯ ಇದೆ ಯೋಗಿಗಳ ಶಕ್ತಿಗೆ. ಇವತ್ತಂತೂ ನಾವು ರಾಯರ ಕಥೆ ವಾದರಾಜರ ಕಥೆ ಕೇಳಿದ್ರೆ ನಂಬೋದಕ್ಕೆ ಏನು ಸಮಸ್ಯೆನೇ ಇಲ್ಲ. ಎಂತ ಸತ್ತವನು ಬದುಕಿದ್ದಾರೆ ಎಲ್ಲ ಕೂಡ. ಸತ್ ವಾದರಾಜ ಸ್ವಾಮಿಗಳಂತೂ ಸಮಾಧಿ ಮಾಡಿ ಹೋಗ್ಬಿಟ್ಟಿದ್ದಾರೆ ಆಗ್ಲೇನೆ. ಅದು ಬದುಕಿದ್ರೆ ಸತ್ತೋಗಿರ್ಬೇಕು ಆಗ್ಲಿ, ಆಕ್ಚುಲಿ ಸಮಾಧಿ ಮಾಡಿ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಬಂದು ನೋಡಿ ಬದುಕಿದೆ, ತೆಗಿರಿ ತೆಗೆದು ಪ್ರೋಕ್ಷಣೆ ಮಾಡಿ ಎದ್ದು ಕೂತಿದ್ದಾನೆ ಅವನು. ಇಂಥ ಶಕ್ತಿನ ಕಲಿಯುಗದಲ್ಲಿ ವಾದಿರಾಜ ಸ್ವಾಮಿಗಳು ತೋರಿಸಿರ್ಬೇಕಾದ್ರೆ ದೇವಲೋಕದ ನಾರದ ಮುನಿಗಳು ಅವನನ್ನು ಬದುಕಿದ್ದೇನೂ ಆಶ್ಚರ್ಯ ಅಲ್ಲ, ಬದುಕಿದನಂತೆ. ಇನ್ನು ಮೇಲೆ ನೋಡಯ್ಯ ಗಂಡಾಂತರ ಪರಿಹಾರ ಆಯ್ತು ಅವನಿಗೆ. ಇನ್ನು ಎಷ್ಟು ದಿವಸ ಬದುಕ್ತಾನೆ ಗೊತ್ತಾ ಅಂತ ಹೇಳ್ತಾರೆ. ಎಷ್ಟು ದಿವಸ ಬದುಕ್ತಾನೆ ಗೊತ್ತಾ, 11,000 ವರ್ಷ ಬದುಕ್ತಾನೆ ಅಂತ ಹೇಳಿದ್ರಂತೆ. ತಲೆ ಕೆಟ್ಟ ಹೋಗ್ಬೇಕು, ಎಷ್ಟು ದೀರ್ಘಾಯುಷ ಕೊಡೋ ಶಕ್ತಿ ಅವರಿಗಿದೆ. ಪೂರ್ಣಾಯುಹು ಪೂರ್ಣ ಸಂಪತ್ತಿ ಸ್ತೋತ್ರಶಾಸ್ತ್ರ ಜಪಾಭವೇ. ಪೂರ್ಣಾಯುಷ್ಯವನ್ನು ಕೊಟ್ಟು 11,000 ವರ್ಷ ಆಯುಗದ ಕಥೆ ಇದು, ಒಂದು ಇತ್ತೀಚಿನ ಕಥೆಯಲ್ಲ. ಆದ್ರಿಂದ ಪೂರ್ಣಾಯುಷ್ಯವನ್ನು ಪಡೆದು 11,000 ವರ್ಷ ಸುಖವಾಗಿರ್ತಾನೆ, ಅದ್ಭುತ ರಾಜ್ಯಭಾರ ಮಾಡ್ತಾರೆ ಅಂತ ಹೇಳಿದ್ರಂತೆ. ಭಾರಿ ಸಂಭ್ರಮ ಪಟ್ಟ. ಮುಂದೆ ಹಾಗೆ ಆಯಿತು ಧರ್ಮರಾಜ ಅಂತ ಈ ಕಥೆ ಹೇಳ್ತಾ, ಇಂತಿಂಥವರು ಕೂಡ ದೇಹ ಬಿಟ್ಟು ಹೋಗ್ಬೇಕಾಯ್ತು ಗೊತ್ತಾ ಅಂತ ಹೇಳ್ತಾ. 11,000 ವರ್ಷ ಬದುಕಿದ್ರು, ಈಗಂತೂ ಇಲ್ವಲ್ಲ, ಹುಟ್ಟಿ ಮೇಲೆ ಎಲ್ಲರೂ ಸಾಯಲೇಬೇಕು. ಭೀಷ್ಮರು ತಾತ ಇರಬಹುದು, ದ್ರೋಣರು ಗುರುಗಳಿರಬಹುದು, ಅಭಿಮನ್ಯು ಮಗನ ಇರಬಹುದು, ಆದರೆ ಯಾರ ಆಯುಷ್ಯವೂ ಕೂಡ ಶಾಶ್ವತ ಅಲ್ಲ. ಎಕ್ಸಾಮ್ ಅಲ್ಲಿ ವೇಕೆಟ್ ಮಾಡಲೇಬೇಕಲ್ಲ, ಆ ಟೈಪ್ ಕೆಟ್ಟದ್ದು ಕೊಡ್ತಾನೆ. ಎಕ್ಸಾಮ್ ಅಂದಲ್ಲಿ ಹೋಗ್ಲೇ ಫೇಲಾಗ ಹೋಗ್ಬೇಕು, ಪಾಸ್ ಆಗೋ ಹೋಗ್ಬೇಕು. ಫಸ್ಟ್ ರ್ಯಾಂಕ್ ಬರೋರು ಖಾಲಿ ಮಾಡಬೇಕು ಜಾಗನ, ಬರೀ ಪೇಪರ್ ಕೊಡೋರು ಜಾಗ ಖಾಲಿ ಮಾಡಬೇಕು. ಎಂತ ದೊಡ್ಡ ದೊಡ್ಡ ಜ್ಞಾನಿಗಳು ಖಾಲಿ ಮಾಡಬೇಕು, ದುರ್ಗದ ಮಹಾಪಾಪಿಗಳು ಖಾಲಿ ಮಾಡಬೇಕು. ಆದ್ರೆ ಅವ್ರ ಜಾಗ ಇರೋದಿಲ್ಲ ಅಲ್ಲಿ. ಆಮೇಲೆ ಅವನು ಪಾಸು ರ್ಯಾಂಕ್ ಬರ್ತಾನಲ್ಲ, ಆಗ ಅವನು ಶಿಷ್ಯರಾಗ ಪರಲೋಕದಲ್ಲಿ ಅವರ ಸ್ಥಾನ ಉನ್ನತವಾದ ಸ್ಥಾನದಲ್ಲಿರ್ತಾರೆ. ಅದನ್ನು ಅರ್ಥ ಮಾಡಿಕೊಂಡಾಗ ಸಾವನ್ನ ತಪ್ಪಿಸ್ಕೊಳ್ಳೋ ಜಾಣತನ ಅಲ್ಲ, ಸಾಯೋದ್ರೊಳಗೆ ಸಾಧನೆ ಮಾಡೋದು ಜಾಣತನ. ಅಂತ ಸುವರ್ಣಿಷ್ಠಿವಿ ಹೋದ ಅಭಿಮನ್ಯು ಹೋಗಿದ್ದಕ್ಕೆ ಯಾಕೆ ದುಃಖ ಪಡಬೇಕು ನೀನೀಗ? ಸಾರ್ಥಕವಾದ ಜೀವನ ಅಭಿಮನ್ಯುವಿನದು, ಪರಮ ಸಾರ್ಥಕವಾಗಿ ಬದುಕಿದ್ದಾನೆ. ಗುರುಗಳು ಭೀಷ್ಮರು ಬರಲ ಸಾರ್ಥಕರಾಗಿ ತಾಣ ಬಿಟ್ಟಿದ್ದಾರೆ, ದುಃಖ ಪಡಬೇಕಾಗಿಲ್ಲ. ಹೊಸ ಮುಖ ಅದು ಒಂದು. ಯಾರು ಸತ್ರು ಬದುಕಿದ್ರೋ ದೊಡ್ಡದಲ್ಲ, ಅವರ ಸಾಧನೆ ಹೇಗಿತ್ತು ಅನ್ನೋದು ನೋಡಬೇಕಷ್ಟೇ. ಸಾಧನೆ ಹೇಗಿತ್ತು? ಎಲ್ಲ ಕೆಲವರು ಬೇಗ ಪೇಪರ್ ಕೊಡ್ತಾರೆ, ಕೆಲವರೆಲ್ಲ ಭಾರಿ ಚೆನ್ನಾಗಿ ಓದಿರ್ತಾರೆ. ನೋಡೋದಕ್ಕೆ ಬೇಗ ಹೋದ ಫೇಲ್ ಆಗ್ತಾ ಕೊಟ್ಟು ನೋಡಿ ಫಸ್ಟ್ ಕ್ಲಾಸ್ ಬರೆದಿರ್ತಾರೆ. ಅವ್ರು ಹೋಗಿ ಟೀಕಾರ ಎಷ್ಟು ವರ್ಷ ಇದ್ರು ಗೊತ್ತೇ? ಬರೀ 50 ವರ್ಷ. ಈತ 11,000 ವರ್ಷ ಇದ್ದವರು ಸುವರ್ಣಷ್ಟೀವಿ, 50 ವರ್ಷ ಜೈತರಿದ್ದು ಅವ್ರು ಬದಲಾದಾಗ 20 ವರ್ಷ ಆಗಲಿ ಅವರಿಗೆ. ಅಲ್ಲಿವರೆಗೆ ಏನು ಗೊತ್ತಿರಲಿಲ್ಲ, ಅವ್ ಒಟ್ಟು 30 ವರ್ಷ ಇದ್ರು ಅಷ್ಟೇನೆ. 30 ವರ್ಷದಲ್ಲಿ ಅವ್ರು ಮಾಡಿದ ಸಾಧನೆ, ಬರೆದ ನ್ಯಾಯಸುಧಾ, ತತ್ವ ಪ್ರಕಾಶಿಕ, ಇವತ್ತು ವಾದಿರಾಜರ ವ್ಯಾಸರಾಜರಂಥವ್ರು, ರಾಘವೇಂದ್ರ ಸ್ವಾಮಿಗಳಂಥವ್ರು ತಲೆ ಮೇಲೆ ಇಟ್ಕೊಂಡು ಕುಣಿದಾಡ್ತಾ ಇರೋದು. ಎಂಥ ಗ್ರಂಥ ಬರೆದ ಲೆಕ್ಕ ಹಾಕಿ, 50 ವರ್ಷದ ಸಾಧನೆ, 30 ವರ್ಷದ ಆಕ್ಟಿವ್ ಪೀರಿಯಡ್ ಅದು. ಒಂದು ಅದರಲ್ಲಿ ಬರೆದು ಸುಧಾ ಬರೆದು ಒಂದು 1 ವರ್ಷ 2 ವರ್ಷ ಬರೆದಿರಬೇಕಷ್ಟೇ. ಅಂತ ಅತ್ಯದ್ಭುತ ಜಗತ್ತಿನ ಅತ್ಯಾಶ್ಚರ್ಯಕರವಾದ ಗ್ರಂಥಗಳಲ್ಲಿ ಒಂದಾಗಿ ಅದು ಬಂತು. ಒಂದು ಮೇಲೆ ಅಲ್ಪಾಯುಷ್ಯ ಪ್ರಶ್ನೆಯಲ್ಲ, ದೀರ್ಘಾಯುಷ್ಯ ಪ್ರಶ್ನೆಯಲ್ಲ, ಅವರ ಸಾಧನೆಯ ಮಟ್ಟ ಯಾವುದೋ ಭಾರಿ ಮುಖ್ಯ ಅದು. ಇವತ್ತು ಇಂಥ ಕಥೆ ಕೇಳಿದಾಗ, ಧರ್ಮರಾಜ ನಿನ್ನ ಸಾಧನೆಯೂ ಚೆನ್ನಾಗಿದೆ, ಅವರದು ಚೆನ್ನಾಗಿದೆ, ದುಃಖ ಪಡೋದ್ರಿಂದ ಏನೂ ಸಾಧನೆ ಮಾಡಕ್ ಆಗೋದಿಲ್ಲ, ಬಹಳ ಎಚ್ಚರಿಕೆಯಿಂದ ಬದುಕು ಅಂತ ಹೇಳಿದಾಗ ಭಾರಿ ಸಮಾಧಾನವಾಯಿತು ಧರ್ಮರಾಜನಿಗೆ. ಆದ್ರೆ ಮತ್ತೊಂದು ಪ್ರಶ್ನೆಗಳು ಹುಟ್ಟತಾನೆ ಇದೆ. ಭೀಷ್ಮರೇ, ತಾತ, ಮನುಷ್ಯ ತನ್ನ ಜೀವನದಲ್ಲಿ ಎಲ್ಲ ವಿಧವಾದಂತಹ ಉನ್ನತಿಯನ್ನು ಗಳಿಸಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳುತ್ತಾರೆ. ಎಲ್ಲ ವಿಧವಾದ ಉನ್ನತಿಯನ್ನು ಗಳಿಸಬೇಕಾದ್ರೆ ಏನ್ ಮಾಡಬೇಕು? ಅವ್ರು ಹೇಳುತ್ತಾರೆ, 3 ಜನಗಳನ್ನು ಪೂಜೆ ಮಾಡಬೇಕು ಅಂತ ಹೇಳುತ್ತಾರೆ. 100 ಜನರನ್ನು ಪೂಜೆ ಮಾಡಕ್ ಹೋಗಬೇಡಿ, 3 ಜನ ಸಾಕು ಅಂತ ಹೇಳುತ್ತಾರೆ. ಯಾರು 3 ಜನ ಅಂದ್ರೆ? ತಂದೆ, ತಾಯಿ, ಗುರುಗಳು. ಈ 3 ಜನಗಳನ್ನೇ ಅವನ ಶ್ರದ್ಧೆಯಿಂದ ಆರಾಧಿಸ್ತಾನೆ, ಅವನ ಜೀವನದಲ್ಲಿ ಸೋಲೆ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಆಶ್ಚರ್ಯ, ಬರೀ ತಾಯಿ ಸೇವೆ ಅಲ್ಲ, ಮತ್ತೆ ಬರೀ ತಂದೆ ಸೇವೆಯಲ್ಲ, ಬರೀ ಗುರುಗಳ ಸೇವೆಯಲ್ಲ, ಅದಕ್ಕೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅವರೊಳಗೆ ದೇವರಿದ್ದಾನೆ ಅಂತ ಮಾಡೋದಷ್ಟೇ. ಅವರೊಳಗೆ ದೇವರಿದ್ದಾನೆ ಅಂತ ತಂದೆಯಲ್ಲಿ ಯಾವಾಗ ಸೇವೆ ಮಾಡ್ತಾನೆ, ತಾಯಿಯನ್ನು ಸೇವೆಯನ್ನು ಮಾಡ್ತಾನೆ, ಗುರುಗಳನ್ನು ಆರಾಧಿಸ್ತಾನೆ, ಅವನ ಜೀವನದಲ್ಲಿ ಸಮಸ್ತವೂ ಸಿದ್ಧವಾಗುತ್ತೆ, ಅವನಿಗೆ ಸೋಲು ಬರೋದಿಲ್ಲ. ನಮ್ಮ ಜನಕ್ಕೆ ಅದು ಗೊತ್ತೇ ಇಲ್ಲ ಇವತ್ತಿನ ಕಾಲಕ್ಕೆ. ಅದಾದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಅಂತ, ಆದಷ್ಟು ಬೇಗ ಮನೆ ಬಿಟ್ಟು ಹೊರಗೆ ಹಾಕಬೇಕು. ಈ ಕಾಲದಲ್ಲಿ ಇರ್ತಾರೆ ಎಲ್ಲೋ ಪುಣ್ಯಾತ್ಮ ಆಗ್ತಾನೆ ಇರಬಹುದೇ ಹೊರತು 194 ಜನ ಅವರು ಸಾಮಾನ್ಯ ದೂರ ಆಗದೇ ಜಾಸ್ತಿ. ಅವ್ರ ಮುಖ ನೋಡಲಿಕ್ಕಾಗೋದಿಲ್ಲ ಆ ಸ್ಥಿತಿಯಲ್ಲಿ, ಅಷ್ಟರ ಮಟ್ಟಿ ದೂರ ಆಗಿಬಿಡ್ತಾರೆ. ಇದು ದೊಡ್ಡ ದುರಂತ ಇರುವಂತ. ಅದಕ್ಕೆ ದಿನೇ ದಿನೇ ಮನುಷ್ಯನ ಆಯುರ್ಮಾನ ಕಡಿಮೆ ಆಗ್ತಿದೆ, ದುಃಖ ಜಾಸ್ತಿ ಆಗ್ತಿದೆ, ವಿವೇಕ ಹಿಂಸೆ ಪಡ್ತಾ ಇದ್ದಾನೆ. ಆ ಹಿಂಸೆಗಳೆಲ್ಲ ಹೋಗಬೇಕು ಅಂತಿದ್ರೆ ಅದು ಹೊರಗಿನಿಂದ ಬರತಕ್ಕಂಥದ್ದಲ್ಲ, ಒಳಗಿನಿಂದ ಬರಬೇಕು. ತಂದೆ ತಾಯಿ ಗುರುಗಳು ಮೂರು ಜನಗಳನ್ನ ತಪ್ಪದೆ ಮಾಡಿದರೆ ಮೂರು ವೇದಗಳನ್ನು ಓದಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ತ್ರಯೋ ವೇದಾಹ, ಋಗ್ವೇದ, ಯಜುರ್ವೇದ, ಸಾಮವೇದ, ಮೂರು ವೇದ ಇನ್ನೊಂದು ಭಾಗನೇ ಅಥರ್ವ ವೇದ. ಅಷ್ಟು ವೇದಗಳನ್ನು ಓದೋದು ಒಂದೇ, ಮೂರು ಜನಗಳನ್ನು ಆರಾಧನೆ ಮಾಡೋದು ಒಂದೇನೆ. ಅದೇ ತ್ರಯೋ ಲೋಕಾಹ, ಮೂರು ಲೋಕದಲ್ಲಿ ಎಲ್ಲಿ ಬೇಕಾದರೂ ಓಡಾಡಬೇಕು ಅಂತ ಸಿದ್ಧಿ ಬರಬೇಕು ಅಂತಿದ್ರೆ ಮೂರು ಜನ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಯಜ್ಞೋದಾನಂ ತಪಃ, ಮೂರು ಕರ್ಮಗಳನ್ನು ಸಾಂಗೋಪಾಂಗ ಮಾಡಿದ ಪುಣ್ಯ ಬರಬೇಕು ಅಂತಿದ್ರೆ ಮೂರು ಜನಗಳು ಸರಿಯಾಗಿ ಆರಾಧನೆ ಮಾಡಿ ಅವರನ್ನು ಸಂತೋಷಪಡಿಸಿ ಅಂತ ಹೇಳ್ತಾರೆ. ಅವರನ್ನು ಸಂತೋಷಪಡಿಸಿ ಮೊದಲು ಅವರಿಗೆ ಹಲ್ಟ್ ಮಾಡಬೇಡಿ, ಫಸ್ಟ್ ನೋಯಿಸಬೇಡಿ ಅಂತ ಹೇಳ್ತಾರೆ. ಇವತ್ತಂತೂ ಬಾಯಿ ಬಂದ ಬೈದ ಹಾಕಿಬಿಡ್ತಾರೆ. ಕೆಲವರಂತೂ ಕೆಲವರು ಹೇಳಿದ್ರು, ಬಂದು ಹೇಳಿದ್ರು ನಮ್ಮ ಮಗ ನನ್ನ ಹೊಡಿತಾನೆ ಅಂತ ಹೇಳ್ತಾರೆ. ಎಷ್ಟು ಇಮ್ಯಾಜಿನ್ ದರ್ ಫ್ಲೈಟ್ ಪಾಪ, ಎಷ್ಟು ದುಃಖ ಪಟ್ಟಿರಬೇಕು. ಅವ್ರು ಸಾಮಾನ್ಯರಲ್ಲ ಪಾಪ, ಒಳ್ಳೆ ಸುಸಂಸ್ಕೃತ ವ್ಯಕ್ತಿ ಪಾಪ, ಭಾರಿ ಸಾಧು, ನಾ ಗಂಡ ಭಾರಿ ಸಾಧು ಅವರು, ಮಗ ಒದಿತಾನೆ ಹೊಡಿತಾನೆ ಅಂತ ಹೇಳಿದ್ರೆ ಎಂಥ ಪಾಪ ಇರಬೇಕು ಆ ಮನುಷ್ಯ, ಯೋಚನೆ ಮಾಡಿ. ಕಂಡವರು ನಮಸ್ಕಾರ ಮಾಡತಕ್ಕಂಥ ವ್ಯಕ್ತಿತ್ವದ ಮನುಷ್ಯ ಸ್ವಂತ ಮಗ ಹೊಡಿತಾನೆ ಅಂತ ಕೇಳಿದ್ರೆ ಇದು ರಾಕ್ಷಸರಿಗಿಂತ ಬಹುಶಃ ಇನ್ನ ಬೇರೆ ರಾಕ್ಷಸರು ಸಿಗಬೇಕಾದ ಕಾರಣನೇ ಇಲ್ಲ. ಎಷ್ಟೋ ಜನ ಕೆಟ್ಟ ಕೆಟ್ಟದಾಗಿ ಅಂತ ಬದುಕಿರ್ತಾರೆ. ಏನು ಓದಿದಾಗ ಓದಿ ದೊಡ್ಡ ಕೆಲಸ ಮತ್ತೆ ದೊಡ್ಡ ಕೆಲಸ ಯಾವ್ದು, ಇಂಜಿನಿಯರ್ ಆಗಿರ್ತಾರೆ, ಡಾಕ್ಟರ್ ಆಗಿರ್ತಾರೆ, ಅವನಿಗೆ ಬೇಸಿಕ್ ಪ್ರಿನ್ಸಿಪಲ್ ಗೊತ್ತಿಲ್ಲ. ತಂದೆ ತಾಯಿಗಳ ಬಗ್ಗೆ ಇವನೇನು ಬಂಗಾರದ ಕಿರೀಟಾಗಿ ಪೂಜೆ ಮಾಡಬೇಕಾಗಿಲ್ಲ. ಮನಸ್ಸನ್ನು ನೋಯಿಸಬೇಡಿ, ಫಸ್ಟ್ ಆಫ್ ಆಲ್ ನೋಯಿಸಬೇಡಿ. ಅವ್ರ ಮಾತನ್ನ ಕೇಳಿ ಅಂತ ಹೇಳಿ, ಅವ್ರ ಮಾತನ್ನ ಕೇಳಿ. ಅವ್ರ ವಯಸ್ಸಾಗಿ ಎಂತ ಮಾತಾಡ್ತಾರೆ ಪಾಪ, ಮಿನಿಮಮ್ ಇರುತ್ತಷ್ಟೇ, ಜಾಸ್ತಿ ಏನಿರೋದು, ಸಾಮಾನ್ಯವಾಗಿ ಒಳ್ಳೇದನ್ನು ಹೇಳ್ತಾರಷ್ಟೇ. ಇನ್ನೊಂದು ಯೋಚನೆ ಮಾಡಿ, ತಂದೆ ತಾಯಿಗಳ ಸೈಕಾಲಜಿ ಹೇಗಿರುತ್ತೆ ಅಂದ್ರೆ ತಮಗೆ ಕೆಟ್ಟದ್ದಾದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಕೆಟ್ಟದ್ದಾಗಬಾರದು ಅಂತ ಭಾವನೆ ಅವರಿಗಿರುತ್ತೆ. ಅವ್ರ ಮಾತು ಕೇಳಿ ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಅವ್ರು ಕೆಟ್ಟದ್ದು ಹೇಳೋದಿಲ್ಲ ಆದ್ರಿಂದ ಅಂತ. ಕೆಟ್ಟದ್ದು ರೋಹಿತರ ಮಾತು ಯಾತಕ್ಕೆ ಕೇಳ್ತೇವೆ, ಅವನು ವೈದ್ಯ ಇರದೆ ರೋಗ ವಾಸಿ ಮಾಡಲಿಕ್ಕೆ, ಅಕಸ್ಮಾತ್ ಕೆಟ್ಟ ಔಷಧಿ ಕೊಟ್ಟ ಸರ್ಕಾರ ಇದೆ ವಿಚಾರ ಮಾಡ್ಕೊಳ್ಳೋದಕ್ಕೆ, ಅವನ ಆಕ್ಷನ್ ತಗೊಳ್ಳೋ ಸರ್ಕಾರ ಇದೆ. ಆ ತರ ತಂದೆ ತಾಯಿಗಳು ಅಂದ್ರೆ ವೈದ್ಯರಿಗಿಂತ ಮೋರ್ ಡಿಪೆಂಡಬಲ್ ಅವರು. ಅವ್ರು ಒಳ್ಳೆ ತಂದೆ ತಾಯಿಗಳೆಂದು ಮಿಸ್ಗೈಡ್ ಮಾಡೋದಿಲ್ಲ, ಆದ್ದರಿಂದ ಅವರ ಮಾತನ್ನ ಕೇಳಿ. ಆಮೇಲೆ ಭಾರಿ ಕೆಟ್ಟದ ಅಕಸ್ಮಾತ್ ಹಿರಣ್ಯ ಕಶ್ಮೀರ ಅಂತ ತಂದೆ ಇದ್ರೆ ಏನ್ ಮಾಡ್ತೀರ ಅದಕ್ಕೆ? ಹಿರಣ್ಯ ಕಶ್ಮೀರ ಅಂತ ತಂದೆ ಇದ್ದಾಗಲೂ ಪ್ರಹ್ಲಾದ ಬಿಟ್ಟು ಹೋಗಲಿಲ್ಲ, ಬಹಳ ಇಂಟ್ರೆಸ್ಟಿಂಗ್ ಅದು. ಒಂದು ಹಿರಣ್ಯ ಕಶ್ಮೀರ ಅಂತ ತಂದೆ, ಬಹುಶಃ ಅಂತ ತಂದೆ ಕೆಟ್ಟ ತಂದೆ ಜಗತ್ತು ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಂತ ಮಗನನ್ನು ತಾನೇ ಕೊಡಿಸಿಕೊಟ್ಟ ಮಹಾಪಾಪಿ ಅವನು. ಅಂತ ತಂದೆ ಎದುರಿಗೂ ಕೂಡ ಅಪ್ಪ ಅಂತಾನೆ ಮಾತಾಡಿಸಿಕೊಂಡು ಎಲ್ಲ ಸಾಧನೆ ಮಾಡಿದ್ದಲ್ಲ ಪ್ರಹ್ಲಾದ. ಆ ಸಿದ್ಧಿ ಬೇಕು. ಸುರುಚಿ ಮಲತಾಯಿ ಎಷ್ಟು ಹಿಂಸೆ ಮಾಡಿದ್ರು, ಧ್ರುವ ವಾಪಸ್ ಬಂದು ನಮಸ್ಕಾರ ಮಾಡ್ತಾನೆ ಅವಳಿಗೆ. ಇದರಲ್ಲಿ ಏನ್ ತೋರಿಸ್ತಾ ಇದೆ ಅಂತ ಕೇಳಿದ್ರೆ, ತಂದೆ ತಾಯಿಗಳು ಅಕಸ್ಮಾತ್ ಆಗಿ ನೋಯಿಸೋ ಕೆಲಸ ಅವರು ಮಾಡಿದ್ರು ಕೂಡ ನಾವು ಪ್ರತಿಕ್ರಿಯಾಗಿ ಮಾಡಕ್ಕೆ ಸೇರಿ ತಿಳಿಸಿಕೊಳ್ಳೋದಕ್ಕೆ ಹೋಗಬಾರದು. ಅದನ್ನು ಇಗ್ನೋರ್ ಮಾಡಬೇಕೇ ಹೊರತು ಸೇರಿ ತಿಳಿಸಿಕೊಳ್ಳೋದಕ್ಕೆ ಹೋಗಬಾರದು. ಯಾಕೆ ಯಾರು ಪೂರ್ಣರಲ್ಲ, ಸರ್ವಜ್ಞರಲ್ಲ. ಅವರ ತಪ್ಪುಗಳನ್ನ ಅದರಲ್ಲೂ ವಯಸ್ಸಾದ ಮೇಲೆ ಯಾವುದೋ ಕಾರಣಕ್ಕೆ ಅವರು ಸ್ವಲ್ಪ ಇದು ಮಾಡ್ಕೊಳ್ಬಹುದು. ಅಥವಾ ಅದೇನ್ ಮಾಡ್ತೇವೆ ನಾವೇ ಅಸಹ್ಯ ಪಟ್ಟುಕೊಳ್ಳಕ್ಕೆ ಹೋಗ್ತೇವೆ, ತಪ್ಪದು. ಇವ್ರು ಚಿಕ್ಕವರ ಇದ್ದಾಗ ಅಸಹ್ಯ ಪಟ್ಟುಕೊಂಡಿದ್ರ ಪಾಪ ಅವರು, ಮಲಮೂತ್ರಗಳನ್ನು ಬಾಚಿ ಬದುಕಿಸ್ತ ಕಾಪಾಡಿರ್ತಾರಲ್ಲ, ಅವ್ರ ಅಸಹ್ಯ ಪಟ್ಟು ಇವನ್ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ. ಆ ತರ ಯೋಚನೆ ಮಾಡಿದ್ರೆ ಅವರ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಅವರು ಗೌರವಿಸಲು ಕಲಿಬೇಕು ನಾವು. ಆದರೆ ಅನ್ಯಾಯ ಇವತ್ತು ಏನಾಗುತ್ತೆ, ಉಪನ್ಯಾಸಗಳಿಗೆ ಮಕ್ಕಳು ಬರೋದೇ ಇಲ್ಲ, ಆದ್ರಿಂದ ಆ ಚಾನ್ಸಸ್ ಹೇಳೋ ಚಾನ್ಸಸ್ಸೇ ಬರೋದಿಲ್ಲ ಅವ್ರಿಗೆ. ಅವ್ರು ಬರೋದಾಗಬೇಕು ಫಸ್ಟ್ ಆಫ್ ಆಲ್. ಇವರು ಕರ್ಕೊಂಡು ಬರೋದಿಲ್ಲ, ಕರ್ಕೊಂಡು ಬರೋ ಹೊತ್ತಿಗೆ ಅವ್ರು ಕೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ ಫಸ್ಟ್. ಅವ್ರು ಚಿಕ್ಕ ಮಕ್ಕಳನ್ನಾದ ಕರ್ಕೊಂಡ್ಬನ್ನಿ, ಅವ್ರ ತಲೆ ಬೀಳುತ್ತಲ್ಲ, ಹೋಗೋದಿಲ್ಲ ಮತ್ತೆ, ಅದು ತಲೆ ಗಟ್ಟಿಯಾಗಿ ಕೂತ್ ಬಿಡುತ್ತದು. ಅದು ಕಾಮನ್ ಸೆನ್ಸ್. ಅದು ದೇವರು ಶಾಸ್ತ್ರ ಪ್ರವಚನ ಕೇಳಿದಾಗ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಮುಂದೆ ಅವ್ರು ಒಳ್ಳೆ ಅಸೆಟ್ ಆಗ್ತಾನೆ, ಮನೆಗೆ ಅಸೆಟ್ ಆಗ್ತಾನೆ, ಸಮಾಜಕ್ಕೆ ಅಸೆಟ್ ಆಗ್ತಾನೆ. ಇವತ್ತು ಕಾನ್ಸೆಪ್ಟ್ ನಮ್ಮಲ್ಲಿ ಬಂದಿಲ್ಲ, ಆದ್ರಿಂದಾಗಿನೆ ದುರಂತ ಅನುಭವ. ಎಷ್ಟು ಜನ ವಯಸ್ಸಾದ ನೊಂದಿದ್ದಾರೆ ಗೊತ್ತೇನು, ನಿಮ್ಗೆ ಪರಿಚಯ ಇರ್ಲಿಕ್ಕಿಲ್ಲ. ಹೋಗಿ ಸ್ವಲ್ಪ ಜಗತ್ತನ್ನು ವಾಚ್ ಮಾಡಿ ನೋಡಿ, ಅವ್ರ ಸಂಕಟ ಹೇಳೋದಕ್ಕೆ ಸಾಧ್ಯ ಇಲ್ಲ. ಔಷಧಿಗಿಲ್ದ ಒದ್ದಾಡ್ತಾರೆ, ಒಳ್ಳೆ ಬಟ್ಟೆ ಇರೋದಿಲ್ಲ, ಒಳ್ಳೆ ಜಾಗ ಇರೋದಿಲ್ಲ, ಕ್ಲೀನ್ ಜಾಗ, ಗಾಳಿ ಬೆಳಕು ಇರೋದಿಲ್ಲ ಅಂತ ರೂಮ್ ಹಾಕಿರ್ತಾರೆ ಪಾಪ. ಇಂಥದ್ರಲ್ಲಿ ಹೇಗೆ ಬದುಕಬೇಕು ಲೆಕ್ಕ ಹಾಕಿ? ಇವರು ತೆಗೆದು ಸೊಳ್ಳೆ ಪರದೆ ಹಾಕಿ ಗಾಳಿ ಹಾಕಿ ಬದಿಸಿರ್ತಾರೆ, ಮಗನನ್ನ ಕೂಸಂತೂ ಬದಿಸಿರ್ತಾರೆ, ಅವ್ರು ನೋಡಿದ್ರೆ ಕಂಡೆ ಮುಡಿಸಲು ಅಂತ ಹಾಕಿರ್ತಾರೆ ಆ ಕಡೆ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ಇದೆ? ಈ ಬದಲಾವಣೆ ಯಾತಕ್ಕೆ ಬಂತು ಅಂದ್ರೆ ನಮಗೆ ಅದು ತಂದೆ ತಾಯಿ ಮಹತ್ವ ಅರ್ಥ ಆಗಿಲ್ಲ. ಇವತ್ತಿನ ದಿವಸ ಅವರೊಳಗೆ ದೇವರು ನಿಂತು ಮಾಡಿಸಿದ್ದಾನೆ ಅಂತ ಅರ್ಥ ಆಗಬೇಕು. ತಾಯಿಯೇ ದೇವರಲ್ಲ, ತಾಯಿಯೊಳಗೆ ದೇವರ ಸನ್ನಿಧಾನ ಇದೆ. ತಂದೆಯೇ ದೇವರಲ್ಲ, ತಂದೆಯೊಳಗೆ ದೇವರ ಸನ್ನಿಧಾನ ಇದೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಸೊಳ್ಳೆ ಸಾಧನೆ ಮಾಡಕ್ಕೆ ಬರುತ್ತೆ. ತಾಯಿಯ ತ್ಯಾಗ. ಇವತ್ತು ಎಷ್ಟೋ ಜನ ತಂದೆ ತಾಯಿಗಳು ಎಲ್ಲೋ ಹೋಗಾಗಿಲ್ಲ, ಮಕ್ಕಳು ಪರೀಕ್ಷೆ ಇದೆ, ಮಕ್ಕಳ ಕ್ಲಾಸ್ ಇದೆ, ಎಷ್ಟು ತ್ಯಾಗ ಇದೆ ನೋಡಿದ್ರೆ ಗೊತ್ತಾಯ್ತಾ. ಆ ರೀತಿ ತ್ಯಾಗ ಮಾಡಿ ಇಪ್ಪತ್ತಿಪ್ಪತ್ತು ವರ್ಷ ಓದಿಸಿದ್ದಕ್ಕೆ ಅಷ್ಟು ಮುಂದೆ ಬರ್ತಾನೆ. ಅವರೆಲ್ಲ ಬಿಟ್ಟು ಹೋಗಿದ್ರೆ ಗತಿ ಏನಾಗ್ತಿತ್ತು ಒಂದು? ಆಮೇಲೆ ಅವ್ರನ್ನ ಬಿಟ್ಟು ಬೇಗ ಹಾಕೊಂಡು ಹೊರಟ್ಬಿಡ್ತಾನೆ ಕೊನೆ ಫೈನ್ ಡೇ. ನಾ ಇಲ್ಲ ಸಿನಿಮಾಕ್ಕೆ ಹೋಗೋದು ಬಿಟ್ಟು ಹೊರಟ್ಬಿಡ್ತಾರೆ ಪಾಪ. ಇವನು ಸ್ಕೂಲಿಗೆ ಹೋಗಬೇಕು ಅಂತ ಅವ್ರ ಪಾಪ ತ್ಯಾಗ ಮಾಡಿದ್ರೆ ಅವ್ರನ್ನೇ ತ್ಯಾಗ ಮಾಡ್ತಾನೆ ಇವನು. ಅವನು ಇವನಿಗೋಸ್ಕರ ತ್ಯಾಗ ಮಾಡ್ತಾನೆ, ಇವರು ಅವ್ರನ್ನೇ ತ್ಯಾಗ ಮಾಡಿಬಿಡ್ತಾನೆ. ಎಂಥ ಮಹಾತ್ಯಾಗಿ ಇರಬೇಕು ಲೆಕ್ಕಾಗಿ. ಮಹಾತ್ಯಾಗಿ ಅಂದ್ರೆ ಮಹಾತ್ಯಾಗಿ ಹಾಗಾಗಬಾರ್ದು. ಅವರ ಬಗ್ಗೆ ತನ್ನದೊಂದು ಕರ್ತವ್ಯ ಇದೆ. ಸಿಂಪಲ್ ಕಾಮನ್ ಸೆನ್ಸ್, ಥ್ಯಾಂಕ್ಫುಲ್ ಆಗಿರೋತಕ್ಕಂಥದ್ದು ಯಾರು ಬೇಕಾದ್ರೂ ಮೆಚ್ಚತಕ್ಕಂತ ಕೆಲಸ. ಏನೋ ಒಂದು ಸಣ್ಣ ಊಟ ಕಾಫಿ ಕೊಟ್ಟರೆ ಏನೋ ಹೇಳಿದ್ರೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಜನ್ಮ ಕೊಟ್ಟವರು, ತಾಯಿ ತನ್ನ ಹಾಲನ್ನು ಕುಡಿಸಿಬೆಳೆಸಿದವಳು, ಅವಳನ್ನು ಹೇಗೆ ನೋಡ್ಕೋಬೇಕು? ತಂದೆಗಿಂತ ತಾಯಿ ದೊಡ್ಡವಳು, ಇದೊಂದು ಶಾಸ್ತ್ರ ಇದೆ. ತಂದೆಗಿಂತ ತಾಯಿ ದೊಡ್ಡವಳು, ಇದನ್ನ ಕೇಳಿ ಈ ರೀತಿ ಅರ್ಥ ಮಾಡ್ಕೋರು. ಮತ್ತೆ ತಂದೆ ವಯಸ್ಸಿಗಿಂತ ತಾಯಿ ವಯಸ್ಸು ಜಾಸ್ತಿ ಆಗಿರ್ಬೇಕು, ಆ ಥರ ಲೆಕ್ಕ ಹಾಕಬಾರ. ಮತ್ತೆ ನಮ್ಮ ಜನ ಭಾರಿ ಇಂಥದ್ದು ಬುದ್ಧಿ ಜಾಸ್ತಿ ಓಡಿಸಿಬಿಡ್ತಾರೆ. ಇನ್ನೊಂದು ಮದುವೆ ಈ ತರ ಆದ್ರೆ ಪರವಾಗಿಲ್ಲ, ಆಗಿದ್ರೆ 18 ವರ್ಷ ಇವರಿಗೆ, 25 ವರ್ಷ ಅವರಿಗೆ ಮಾಡಿಬಿಟ್ಟು ತಾಯಿ ದೊಡ್ಡವಳಾಗಿಬಿಡ್ತಾರೆ ನ್ಯಾಚುರಲಿ. ಆ ಥರ ಅರ್ಥ ಅಲ್ಲ. ತಾಯಿ ದೊಡ್ಡವಳು ಅಂದ್ರೆ ತ್ಯಾಗ ದೊಡ್ಡದಾಗಿರುತ್ತೆ. ಆದ್ರಿಂದ ತನ್ನ ಹೊಟ್ಟೆಯಲ್ಲೇ ಜಾಗ ಕೊಟ್ಟು ಬದುಕಿದ್ದಾಳೆ ಅಂದ್ಮೇಲೆ ಅವ್ರ ತ್ಯಾಗ ದೊಡ್ಡದು ಅಂತ. ಬಹಳ ಸಿಂಪಲ್ ರೀಸನ್ ಅದು. ತನ್ನ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಜಾಗ ಕೊಟ್ಟಾಗ ಎಷ್ಟು ಮನೆಯಲ್ಲಿ ಜಾಗ ಕೊಡೋದಿಲ್ಲ ಪುಣ್ಯಾತ್ಮ. ಗರ್ಭದಲ್ಲಿ ಇವಳು ಜಾಗ ಕೊಟ್ಟು 9 ತಿಂಗಳು ಅವ್ರು ಮನೆಯಲ್ಲೇ ಜಾಗ ಕೊಡೋದಿಲ್ಲ ಅಂತ ಹೇಳಿ ಎಷ್ಟು ಪಾಪ ಇರಬೇಕು ಲೆಕ್ಕ ಹಾಕಿ. ಅವಳು ಯಾವ ಕಾಲಕ್ಕೂ ನಾವು ಅದನ್ನು ಬಹಳ ಗಂಭೀರವಾಗಿ ನೋಡ್ತಕ್ಕಂಥ ಸಮಸ್ಯೆ ಇದು. ಆ ಕ್ಷಣಕ್ಕೆ ಅವಳು ದೊಡ್ಡಸ್ತಿಗೆ ಬರೋದೇ ಅದಕ್ಕೆ ಕಾರಣಕ್ಕೋಸ್ಕರ. ಮತ್ತೆ ಮಾತು ಕಲಿಸೋದು ತಾಯಿ, ನನ್ನ ಮದರ್ ಟಂಗ್ ಅಂತ ಅದಕ್ಕೆ ಕರೆಯೋದು. ಮಾತು ಕಲಿಸೋದು ತಾಯಿ, ಫಾದರ್ ಟಂಗ್ ಇದ್ರು ಕೂಡ ಫಾದರ್ ಟಂಗ್ ಅಂತ ಯಾರು ಕರೆಯೋದಿಲ್ಲ. ಪಾಪಕಾಲ ಫಾದರ್ ಟಂಗ್ ಇರೋದಿಲ್ಲ ಕೂಡ. ಹೆಂಡತಿ ಟಂಗ್ ಜಾಸ್ತಿ ಆದ್ಮೇಲೆ ಗಂಡನ ಟಂಗ್ ಹೋಗ್ಬಿಟ್ಟಿರುತ್ತೆ ಎಷ್ಟೋ ಸಲ. ಆದ್ರಿಂದ ಮದರ್ ಟಂಗ್ ಅಂತ ಆಗಿರ್ಬೋದು ಬಹುಶಃ. ಆ ತಾಯಿಯ ಭಾಷೆ, ಅಪ್ಪ ಅಂತ ಹೇಳ್ಕೊಡೋದೇ ಅವಳಿ ಮಧ್ಯೆ, ಅಮ್ಮ ಅಂತ ಹೇಳ್ಕೊಡೋದೇ ಅವಳು, ಅಲ್ಲಿಂದನೇ ಶುರುವಾಗೋದು. ಎಷ್ಟೋ ಸಂಸ್ಕೃತಿ ಕಲಿಯೋದೇ ತಾಯಿ ಹತ್ರ ಮಕ್ಕಳು. ಅಂದ್ರೆ ದೇಹ ಕೊಟ್ಟು, ಆಹಾರ ಕೊಟ್ಟು, ಪಾಲನೆ ಮಾಡಿ, ಕೊಳಕನ್ನ ತೆಗೆದು, ಮಲಮೂತ್ರಗಳನ್ನು ತೆಗೆದುಹಾಕಿ, ಬಾಯಲ್ಲಿ ಹಾಲು ಕುಡಿಸಿ ಇಷ್ಟೆಲ್ಲ ಮಾಡಿದ ತಾಯಿಗೆ ಏನು ಏಕದಮ್ಮ ತ್ಯಾಗ ಮಾಡಕ್ ಹೋಗ್ತಾನೋ? ಎಷ್ಟು ಮೂರ್ಖನಿರಬೇಕು? ಸಾಧ್ಯನೇ ಇಲ್ಲ ಅದು. ಆದ್ದರಿಂದ ತಾಯಿಯ ಸ್ಥಾನ ತಂದೆಯ ಸ್ಥಾನಕ್ಕಿಂತ ದೊಡ್ಡದು. ಅನಂತರ ಅವರಿಬ್ಬರ ಸ್ಥಾನಕ್ಕಿಂತ ಗುರುಗಳ ಸ್ಥಾನ ಕೊಡುದು ಅಂತ ಹೇಳ್ತಾರೆ. ತಂದೆಗಿಂತ ತಾಯಿ 10 ಪಟ್ಟು ದೊಡ್ಡವಳಂತೆ, ಗುರುಗಳು ಅದೇ 100 ಪಟ್ಟು ದೊಡ್ಡವರಂತೆ. ಯಾತಕ್ಕೆಂದ್ರೆ ದೇಹ ಪೋಷಣೆ ಇವರು ಮಾಡಿದರೆ ಜ್ಞಾನ ಪೋಷಣೆ ಅವರು ಮಾಡ್ತಾರಾದ್ರಿಂದ ದೇಹಕ್ಕೊಂದು ಮಿತಿ ಇದೆ, ಜ್ಞಾನಕ್ಕೆ ಮಿತಿನೇ ಇಲ್ಲ. ಇವತ್ತು ಮೋಕ್ಷಕ್ಕೊಯ್ಯೋದು ಜ್ಞಾನ ಆದ್ದರಿಂದ, ದೈ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ಆದ್ದರಿಂದ ಗುರುಗಳಿಗೆ ಕೊಡ್ತಕ್ಕಂಥ ಗೌರವ ತುಂಬಾ ಜಾಸ್ತಿ ಆಗಬೇಕು. ಅವರಲ್ಲೂ ಮತ್ತೆ ತಾರತಮ್ಯ. ಇವತ್ತು ರಾಯರು ಯಾವ್ದಾರ ಹೇಗೆ ನೋಡ್ತೇವೆ ಗೊತ್ತೇ, ನಮ್ಗೆ ಏನೋ ಕೊಡ್ತಾರೆ ನೋಡಬೇಕು ಹೇಳಿ, ಏನೋ ಕೊಡೋದಕ್ಕೆ ಬಂದಿಲ್ಲ ಅವರು, ಜ್ಞಾನ ಕೊಡ್ಲಕ್ಕೆ ಬಂದವರು ಅವರೆಲ್ಲ ಕೂಡ. ಆ ದೃಷ್ಟಿಯಿಂದನೇ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ತತ್ವ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋ ಅವ್ಯಾತ್ ಗುರು ರಾಘವೇಂದ್ರ. ಈ ಮಾತು ಅರ್ಥ ಮಾಡ್ಕೊಂಡು ಇಷ್ಟೆಲ್ಲ ಕೊಡ್ಲಕ್ಕೆ ಬಂದವರು ತಾವೆಲ್ಲ ಬೇಡ ಸ್ವಾಮಿ, ನಮಗೆ ಸ್ವಲ್ಪ ಇದನ್ನು ಕೊಟ್ಬಿಟ್ರೆ ಸಾಕೋದು ಬಿಟ್ಬಿಡ್ತೇನೆ. ತಪ್ಪದು, ದೊಡ್ಡ ದೊಡ್ಡ ಪದಾರ್ಥ ಕೊಡ್ಲಕ್ಕೆ ಬಂದವರಾದ್ರಿಂದ ಅವರ ಸ್ಥಾನ ತುಂಬಾ ದೊಡ್ಡದು. ಅವರ ಕಾಂಟ್ಯಾಕ್ಟ್ ಗುರುವಾರಕ್ಕೆ ಒಂದೇ ಕೆಲವು ಒಪ್ಪತ್ತಿ ಅಷ್ಟೇ ಕಾಂಟ್ಯಾಕ್ಟ್, ಬ್ರಾಯರ್ ಕಾಂಟ್ಯಾಕ್ಟ್. ಗುರುವಾರ ಸಂಜೆಗೆ ಒಂದು, ಅದು ಹೋಟೆಲಲ್ಲಿ, ಮತ್ತೆ ಊಟ ಇಲ್ಲ ಮನೆಯಲ್ಲಿ, ಹೋಟೆಲಲ್ಲಿ ತಿಂಡಿ. ಯಾವ ರಾಯರು ಸಂತೋಷ ಪಡಬೇಕು ದೇವರೇ ಗತಿ. ಗುರುವಾರ ನೀವು ರಾತ್ರಿ ಹೋಟೆಲ್ ತಿಂದು ಒಪ್ಪತ್ತು ಮಾಡೋದಕ್ಕಿಂತ ಮನೆಯಲ್ಲಿ ಫಸ್ಟ್ ಕ್ಲಾಸ್ ಊಟ ಮಾಡಿದ್ರೆ ರಾಯರು ಸಂತೋಷ ಪಡ್ತಾರೆ. ಅಲ್ಲಿ ಹೋಟೆಲ್ ತಿಂದಲ್ಲಿ ಆತ್ಮ ಬಹಳ ಪುಣ್ಯಾತ್ಮ ಅಂತ ಹೇಳ್ತಾರೆ. ಯಾಕೆ? ಧರ್ಮ ಉಳಿಸಿಕೊಂಡಿದ್ದಾನೆ. ನಮ್ಮ ಜನ ಎಷ್ಟೋ ಜನ ನೋಡಿದ್ದೇನೆ ನಾನು, ಅವರು ಗುರುವಾರ ರಾತ್ರಿ ಹೋಟ್ಲಿಗೆ ಕೂತ್ಬಿಟ್ಟಿರ್ತಾರೆ. ಹೋಗ್ಬಿಟ್ಟು ಒಪ್ಪತ್ತು, ಅದು ಬೇರೆ ದೊಡ್ಡ ಹೆಸರು ಅದಕ್ಕೆ ಒಪ್ಪತ್ತು. ಯಾವ ಒಪ್ಪತ್ತು ಇದು ಒಂದು? ಇನ್ನು ಕೆಲವರು ಗುರುವಾರ ಒಪ್ಪತ್ತು, ಶನಿವಾರ ಒಪ್ಪತ್ತು, ಏಕಾಚಿ 2 ಹೊತ್ತು ತಿನ್ನೋದಕ್ಕೆ ಒಪ್ಪತ್ತಲ್ಲ, 2 ಹೊತ್ತು ತಿಂದಾಕಿಬಿಡ್ತಾರೆ. ಇದನ್ನ ನೋಡಿದ್ರೆ ನಗುತ್ತೆ. ಏನ್ ಮಾಡ್ತಾರೆ ರಾಯರು ಯೋಚನೆ ಮಾಡಿ, ಅವರು ಬಂದಿರೋದು ಧರ್ಮ ಪ್ರಸಾರ ಮಾಡಲಿಕ್ಕೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವ್ರು ಕೊಡ್ಲಕ್ಕೆ ಬಂದಿರೋದೇ ಒಂದು, ನಾವು ಬೆಳೆತಿರೋದೇ ಮತ್ತೊಂದು. ಅರ್ಥಾತ್ ಸಂಬಂಧ ಇಲ್ಲ. ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಯಾವುದನ್ನ ಮಾಡೋದ್ರಿಂದ ನಾವು ವಿಶೇಷ ಯಶಸ್ಸನ್ನು ಗಳಿಸ್ತೇವೆ ಅದನ್ನ ಮಾಡಬೇಕು. ಅವರನ್ನ ನಾವು ನಮಗೇನು ಕೊಡ್ಲಿ ಬಿಡಲಿ, ಅವ್ರ ಗುರುಗಳೇ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಇವರು ಏನು ಕೊಡಬೇಕಾಗಿಲ್ಲ, ರಾಯರು ರಾಜರಾಜರಂಥವ್ರು ಆಚಾರ್ಯ ಏನು ಕೊಡಬೇಕಾಗಿಲ್ಲ, ಅವರಿದ್ದಾರೆ ತಾನೆ ಬದುಕಿದ್ದೆ, ಅದನ್ನ ಮರಿಬಾರದು. ಅಂಥವರ ಒಂದು ಭವ್ಯವಾದ ಜೀವನ ನಮಗೆ ಪರಮಾನುಗ್ರಹ ಮಾಡ್ತಾ ಇದೆ. ಆಚಾರ ಅವತಾರ ಮಾಡಿದ್ರೆ ಪ್ರಾಣನೇ ಹೋಗ್ತಿತ್ತು ನಮ್ದು. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಬ ಭಾಷೆ. ಅಂಥವ್ರ ವ್ಯಕ್ತಿತ್ವನ ಸರಿಯಾಗಿ ತಿಳ್ಕೊಳ್ಳದೆ ಹೋದ್ರೆ ನಮ್ಮ ಜೀವನ ಸಾರ್ಥಕವಾಗೋದಿಲ್ಲ. ಹೀಗೆ ತಂದೆ ತಾಯಿ ಗುರು ಎಲ್ಲರ ತಾರತಮ್ಯವನ್ನೆಲ್ಲ ಹೇಳ್ತಾ ಬರ್ತಾರೆ. ಆಮೇಲೆ ಒಬ್ಬ ಮಹಾನುಭಾವ ಗೌತಮ ಅಂತ ಒಬ್ಬ ಮುನಿ. ಆತನಿಗೆ ಜೀವನದಲ್ಲಿ ಅತಿ ದೊಡ್ಡದಾದ ಕರ್ತವ್ಯ ಯಾವುದು ಅಂತ ಯೋಚನೆ ಮಾಡಬೇಕಾಯ್ತು. ಅತಿ ಋಣನ ಕಳ್ಕೊಂಡು ಹೋಗಬೇಕು ಅಂತ ಆತನ ಸಾಲ ತೀರಿಸ್ಬಿಡ್ಬೇಕು ಆದಷ್ಟು ಬೇಗ ಅಂತ ಇರ್ತೇವಲ್ಲ ಆ ಟೈಪ್, ಆದಷ್ಟು ಬೇಗ ಸಾಲ ತೀರಿಸಿ ಫ್ರೀ ಆಗೋಣ ಅಂತ ಯೋಚನೆ ಮಾಡ್ತೇವಲ್ಲ. ಆ ಒಬ್ಬ ವ್ಯಕ್ತಿಗೆ ಆ ಗೌತಮರಿಗೆ ಒಂದು ಯೋಚನೆ ಬಂತು, ಒಬ್ಬ ಮುನಿ ಹೆಸರದು ಬಂತು. ಯೋಚನೆ ಮಾಡಿದೆ, ಯಾರ ವಿಷಯಗಳನ್ನು ಕೇಳಿದ, ಅದನ್ನು ನೀನು ದೊಡ್ಡವನಿಗೆ ತಿಳ್ಕೋಬೇಕಪ್ಪ ಅಂತ ಹೇಳಿಬಿಟ್ಟು ಆಯಿತು ಅಂತೇಳಿ ಒಂದು ತಪಸ್ಸಿ ಅಂತ ಕೂತ. ಓ, ದೀರ್ಘಕಾಲ ತಪಸ್ಸನ್ನು ಮಾಡಿದ, ಮಾಡ್ತಾ ಇದ್ದಾನೆ. ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷ, ನೂರು ವರ್ಷ, ಸಾವಿರ ವರ್ಷ ಆಗ್ತಾನೆ ಇದೆ ಅಂತೆ. 60,000 ವರ್ಷ ತಪಸ್ಸು ಮಾಡಿದಂತ ಒಟ್ಟಿಗೆ 60,000 ವರ್ಷ. ಬೆಳಿಗ್ಗೆ 6 ಗಂಟೆವರೆಗೂ ಉಪಾಸನಕ್ಕೆ ಬರೋದು, ಬೆಡ್ ಕಾಫಿ ಕುಡ್ಕೊಬಿಟ್ಟಿರ್ತಾನೆ ಪುಣ್ಯಾತ್ಮ. 6 ಗಂಟೆಗೆ ಬೆಡ್ ಕಾಫಿ, ಏನು ಹೇಳೋದಂತ ಸರಿ, ಬೆಡ್ ಕಾಫಿ ಮತ್ತೆ ಬೆಡ್ಡಿಗೆ ಬೀಳೋದೇ, ಮತ್ತೆ ರೋಡ್ ಮರ್ಕೊಂಡ್ಬಿಡ್ತಾರೆ ಮೂದೋಯ್ತು. 60,000 ವರ್ಷ ಇಮ್ಯಾಜಿನ್ ಮಾಡಿ ನೋಡಂತೆ. ಆಗ ಯಮದೇವರು ಪ್ರತ್ಯಕ್ಷರಾದ್ರಂತಲ್ಲಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಯಮದೇವರು ಪ್ರತ್ಯಕ್ಷರಾದರು, ಹತ್ರ ಬಂದರು. ಏನು ಬೇಕು ಅಂತ ಕೇಳಿದ್ರು, ಏನು ಬೇಕು ವರ ನಿನಗೆ, ಎಂಥ ವರ ಕೇಳೋ ಜನ ಇದ್ದಾರೆ ನೋಡಿ. ಅದು ಹೇಳ್ತಾರೆ, ಸ್ವಾಮಿ ನಾನು ಯೋಚನೆ ಮಾಡಿದ್ದೇನೆ, ಋಣ ತೀರಿಸಿ ಸಾಯ್ಬೇಕು ಅಂತ ಭಾರಿ ಅಪೇಕ್ಷೆ ನನಗೆ, ತಂದೆ ತಾಯಿಗಳು ಋಣ ಹೇಗೆ ತೀರಿಸಬೇಕು ಅಂತ ಕೇಳಿದ್ನಂತೆ. ತಂದೆ ತಾಯಿ ನಮ್ಮ ತಂದೆ ತಾಯಿಗಳೇ ಋಣ ಅಂತ ತಿಳ್ಕೊಂಡವ್ರು ನಾವು, ತೀರಿಸೋ ಅವರೇ ನಮ್ಮ ಪಾಲಿ ಋಣ ಕಮಿಟ್ಮೆಂಟ್ ಇದ್ದಾಗೆ. ಅವ್ರ ಋಣ ಹೇಗೆ ತೀರಿಸಬೇಕು ಅಂತ ಕೇಳಿದ್ರೆ ಹೇಳ್ತಾರೆ, ಅವ್ರ ಋಣ ಮೊದಲೇದ ತಿಳ್ಕೊ, ತೀರ್ಸಕ್ ಬರೋದೇ ಇಲ್ಲ. ಫಸ್ಟ್ ಪಾಯಿಂಟ್ ಅದು, ತೀರ್ಸಕ್ ಬರೋದೇ ಇಲ್ಲ. ಯಾರು ಸಾಯ್ತಾ ಇರ್ತಾನೆ, ಅನ್ನ ಕೊಟ್ಟು ಅವ್ನು ನೀರು ಕೊಟ್ಟು ಬದುಕಿಸ್ತಾನೆ, ಮುಂದೆ ಎಷ್ಟು ಕೊಟ್ಟರೆ ವಾಪಸ್ ಬರುತ್ತೆ ಹಾಗೆ ನೋಡಂತ. ಅದಕ್ಕೆ ಎಷ್ಟು ಬೆಲೆ ಕಟ್ಬಹುದು ನೀವೀಗ, ಅನ್ನದಲ್ಲಿ ಊಟದ ಬೆಲೆ ಕೊಡಕ್ಕೆ ಆ ಟೈಮ್ನಲ್ಲಿ ಕೊಟ್ಟನಲ್ಲ, ಆ ಏನು ಕೊಟ್ಟರು ಬೆಲೆ ಇಲ್ಲ ಅದಕ್ಕಾಗ. ಅದಕ್ಕೆ ಬೆಲೆ ಕಟ್ಟ ಬರೀ ಕೃತಜ್ಞನಾಗಿರೋದು ಭೂಯಿಷ್ಠ ಅಂತೇ ನಮ್ಮ ಉಕ್ತಿಯಂ ವಿಧೇಮ ಅಂತ ಹೇಳ್ತೇವಲ್ಲ, ಅಷ್ಟೇ ಹೊರತು ಏನು ಮಾಡಕ್ ಬರೋದಿಲ್ಲ. ಅಂತ ಹೊತ್ತಿನಲ್ಲಿ ತಂದೆ ತಾಯಿಗಳನ್ನು ತೀರಿಸಲಿಕ್ಕೆ ಬರೋದಿಲ್ಲ. ಗುರುಗಳ ಋಣ ಆಚಾರ ಹೇಳ್ತಾರೆ, ಮೋಕ್ಷದಲ್ಲೂ ತೀರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಮೋಕ್ಷಕ್ಕೋದ್ರೂ ಒಳ್ಳೆ ತಂದೆ ತಾಯಿಗಳ ಋಣ, ಗುರುಗಳ ಋಣ, ದೇವತೆಗಳ ಋಣ ತೀರೋದೇ ಇಲ್ಲ ಅಂತ ಋಣ ಅದು ಒಂದು. ಆದರೆ ಲೋಕದೊಳಗೆ ನಮ್ಮಿಂದ ಸಾಧ್ಯವಾದಷ್ಟಾದ್ರೂ ತೀರಿಸಬೇಕು ಅಂತ ಇದ್ರೆ ಅವರ ಮನಸ್ಸಿಗೆ ನೋವುಂಟು ಮಾಡದೆ ಬದುಕಬೇಕು ಅಂತ ಹೇಳ್ತಾರೆ. ನೋವುಂಟು ಮಾಡದೆ ಬದುಕಬೇಕು, ಅವರ ಮನಸ್ಸು ಸಂತೋಷ ಉಂಟು ಮಾಡಬೇಕು. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಮ್ ಪಿಂಡದಾನಾಚ್ಯ ತ್ರಿವಿ ಪುತ್ರಸ್ಯ ಪುತ್ರತ. ಮಗ ಅನ್ಸ್ಕೊಳ್ಳೋ 3 ಕೆಲಸ ಮಾಡಬೇಕಂತ. ಜೀವತೋ ವಾಕ್ಯಕರಣಾತ್, ಅವ್ರು ಬದುಕಿರೋವರೆಗೂ ಅವ್ರ ಮಾತನ್ನ ಪಾಲಿಸೋದು, ಆಮೇಲೆ ಕೂಲ ಕೇಳಿಸ್ಕೊಳ್ಳಿ ಫಸ್ಟ್. ಅವ್ರ ಮನಸ್ಸಿಗೆ ಹರಟ್ಬಾ, ಅವಾಗ ಏನ್ ಹೇಳ್ತಿ ಅಂತ ಹೋಗಬಾರ್ದು, ನೀವು ಅದರ್ತಾರೆ ಹೋಗ್ತೇನೆ ಅಂತ ಹೇಳಬಾರ್ದು. ಫಸ್ಟ್ ಮಾತು ಕೇಳಿಸ್ಕೋ. ಸೆಕೆಂಡು, ಸಾಧ್ಯವಾದಷ್ಟು ಅನುಷ್ಠಾನ ಮಾಡಬೇಕು. ಇಂಪ್ರಾಕ್ಟಿಕಬಲ್ ಆಗಿದ್ರೆ ಬಿಟ್ಟುಬಿಡಿ, ಅನುಷ್ಠಾನ ಮಾಡಬೇಕು. 2ನೇ ಭಾಗ ಅದು ಗೊತ್ತು. ಜೀವತೋ ವಾಕ್ಯಕರಣ, ರಾಮದೇವರು ಅದಕ್ಕೆ ತೋರಿಸಿದ್ದು. ಅದು ಎಂತ ಮಾತಲ್ಲ, 14 ವರ್ಷ ಒನಕ್ಕೆ ಹೋಗಬೇಕು, ರಾಜ್ಯ ಬಿಡಬೇಕು ಅಂದ್ರೆ ಆಗಲಪ್ಪ ಅಂತ ರಾಮದೇವರು ಹೊರಟರಲ್ಲ, ಎಂಥ ಆಶ್ಚರ್ಯ. ಆಗ ರಾಮದೇವರು ತುಂಬಾ ಜನ ಹೊಗಳಿದ್ರಂತೆ, ಅಬ್ಬಾ ರಾಮದೇವರು ಪಿತೃವಾಕ್ಯ ಪರಿಪಾಲನೆ ಮಾಡಿಬಿಟ್ಟಿದ್ದಾರೆ, ಭಾರಿ ದೊಡ್ಡವರು ಅಂತ ಹೊಗಳಿದಾಗ ರಾಮದೇವರು ಹೇಳ್ತಾರೆ, ಇವ್ರು ಏನಾಗಿದೆ ಜನಗಳಿಗೆ ಅಂದ್ರಂತೆ ರಾಮದೇವರು, ಜನಗಳಿಗೆ ಏನಾಗಿದೆ, ನಾನು ಭಾರಿ ದೊಡ್ಡ ಕೆಲಸ ಮಾಡಿದ್ದೇನೆ ಅಂತ ಹೊಗಳ್ತಾ ಇದ್ದಾರಲ್ಲ, ನಾನು ಏನ್ ಮಾಡಿದ್ದೇನೆ ಅಂತ ರಾಮದೇವರು ಕೇಳಿದ್ರಂತೆ. ನಮ್ಮಪ್ಪನ ಮಾತನ್ನು ಮಗನೇ ನಾನು ಕೇಳಿದ್ರೆ ಏನ್ ಬಹಳ ದೊಡ್ಡದು ಅಂತ ಹೇಳ್ತಾರೆ ರಾಮದೇವರು. ಎಂಥ ಮಾತದು, ನಾನು ಕೇಳಿದ್ದು ನಮ್ಮ ಅಪ್ಪನ ಮಾತನ್ನ ನಾನು ಕೇಳಿದ್ದೇನೆ, ನಮ್ಮ ಮಾಡಲೇಬೇಕಾದ ಕೆಲಸ, ನಾನೇನು ದೊಡ್ಡ ಕೆಲಸ ಮಾಡಿಲ್ಲ ಅಂತ ರಾಮದೇವರು ಹೇಳಿದ್ರಂತೆ. ಅಂದ್ರೆ ನಾವು ಎಷ್ಟು ದೊಡ್ಡವರು ರಾಮದೇವರು ಅಂತ ಹೇಳೋದಕ್ಕೆ ಇದಕ್ಕಿಂತ ದುಷ್ಟಾಂತನೇ ಬೇಕೆ. ನಾವು ಭಾರಿ ಉಪಕಾರ ಮಾಡದೆ ಲೆಕ್ಕ ಅವರಿಗೆ ಒಂದು ಮಾತು ಹೇಳಿಬಿಟ್ರೆ, ನಾವು ಯಾಕೆ ಋಣ ತೀರಿಸಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಯಾವ ತಂದೆ ತಾಯಿಗಳು ಈ ಮಧ್ಯೆ ನಮಗೆ ಪಾಠ ಹೇಳೋದಕ್ಕೆ ಇಷ್ಟೆಲ್ಲ ರಾಮದೇವರು ಮಾಡ್ತಾರೆ. ಆ ದೃಷ್ಟಿಯಿಂದ ಅವರ ಮಾತನ್ನು ನಡೆಸಬೇಕು. ಅವರು ಜೀವ ಇರೋವರೆಗೂ ಹಾಗೆ ಮಾಡಿ ಮೃತರಾದ ಮೇಲೆ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಪ್ರತಿ ವರ್ಷ ಶ್ರಾದ್ದವನ್ನು ತಪ್ಪದೇ ಮಾಡಬೇಕು. ಅನಂತರ ಪಕ್ಷದಲ್ಲಿ ಪಕ್ಷವಾಸದಲ್ಲಿ ಪಕ್ಷವನ್ನು ಮಾಡಲೇಬೇಕು. ಪ್ರತಿನಿತ್ಯ ತರ್ಪಣ ಕೊಡಬೇಕು. ಕೆಲವು ಅಮಾಸ್ಯ ಕೊಟ್ಟರೆ ಸಾಕು ತಿಳ್ಕೊಂಡವರೇ ಜಾಸ್ತಿ. ಅಮಾಸ್ಯ ಸಂಕ್ರಮಣ ಕಾಲ ಪ್ರತಿನಿತ್ಯದಲ್ಲೂ ಕೊಡಬೇಕು. ಅಮಾಸ್ಯ ಸಂಕ್ರಮಣ ವಿಶೇಷ ಅಂತೂ ಕೊಡಬೇಕಾದ ಅನಿವಾರ್ಯ. ತಪ್ಪದೆ ಬ್ರಹ್ಮಯಜ್ಞಾಂಗ ತರ್ಪಣ ಇದ್ದೇ ಇದೆ. ಯಾರ ತಂದೆ ತಾಯಿಗಳು ಇಲ್ಲ, ತಂದೆ ಇಲ್ಲ, ಅವರು ಕೊಡಲೇಬೇಕಾದ ತರ್ಪಣ, ಅದನ್ನು ಮರಿಬಾರದು. ಆಮೇಲೆ ಗಯಾಯಾಮ್ ಪಿಂಡದಾನಾಚ್ಯ, ತಮ್ಮ ಜೀವಮಾನದಲ್ಲಿ ಒಂದು ಸರ್ತಿಯಾದರೂ ಗಯಾಕ್ ಹೋಗಿ ವಿಷ್ಣುಪಾದಲ್ಲಿ ಪಿಂಡ ಸಮರ್ಪಣೆ ಮಾಡಬೇಕು. ಇಲ್ಲದವರು ಜೀವನ ಸಾರ್ಥಕವಾಗೋದಿಲ್ಲ. ನಾವು ಋಣ ಎಷ್ಟು ತೀರಿಸಬೇಕಲ್ಲ, ಅಷ್ಟು ಪೂರ್ತಿ ತೀರಿಸಕ್ಕಾಗದೆ ಹೋದರೂ ಕೂಡ ಸ್ವಲ್ಪ ತೀರಿಸಬೇಕಲ್ಲ, ಅಷ್ಟಕ್ಕಿಷ್ಟು ಮಾಡಲೇಬೇಕು ಅಂತ ಹೇಳಿದಾಗ ಭಾರಿ ಸಂಭ್ರಮ ಪಟ್ಟಂತೆ. ಲೋಕಕ್ಕೆ ಸಂದೇಶ ಕೊಡ್ತೀವಿ, 60,000 ವರ್ಷಗಳ ತಪಸ್ಸು ಮಾಡಿ ಕೇಳಿಕೊಂಡ ತತ್ವ ಅದು. ಒಂದು ಫಾರ್ಮುಲಾ ಸೈಂಟಿಸ್ಟ್ ಹುಡುಕಬೇಕಾದ್ರೆ ಜೀವಮಾನ ಪೂರ್ತಿ ಸಾಧನೆ ಮಾಡಿರ್ತಾರೆ, ಉಳಿದವರನ್ನ ಎಷ್ಟು ಬೇಕಾಶ ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಅದು ಗೊತ್ತಾಗಲಿಕ್ಕೆ ಅಷ್ಟು ಕಷ್ಟ ಬೇಕು. ಇಂಥ ತತ್ವಗಳನ್ನು ಹೆಸರೋದಕ್ಕೆ ಮಹಾಭಾರತನ ಅಷ್ಟು ಕೊಂಡಾಡ್ತಾರೆ. ಈ ತಂದೆ ಋಣ ತಾಯಿ ಋಣನೇ ತೀರಿಸಕ್ಕಾಗೋದಿಲ್ಲ ಅಂತ ಹೇಳ್ತಾರಲ್ಲ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ ಗತಿ. ಇನ್ನು ಯಾವ ಜನ್ಮದಲ್ಲಿ ಪರಮಾತ್ಮನ ತೀರಿಸಕ್ಕೆ ಬರುತ್ತೆ? ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ, ಮಾತಾ ರಾಮೋ ಮತ್ಸಖಾ ರಾಮಚಂದ್ರ, ಸರ್ವಸ್ವಮ್ಮೇ ರಾಮಚಂದ್ರೋ ದಯಾಲುಹು, ನಾನ್ಯ ದೈವಂ ನೈವ ಜಾನೇ ನ ಜಾನೇ.